ಆದ್ರಿಂದಾನೆ ವಿಭೀಷಣ ಏನನ್ನೂ ತಿನ್ನಬಲ್ಲ. ವಿಭೀಷಣ ಶಕ್ತಿ ಅದು, ಏನನ್ನೂ ತಿನ್ನಬಲ್ಲ, ಎಲ್ಲ ಜೀರ್ಣ ಮಾಡ್ಕೊಳ್ಬಲ್ಲ. ಬಂಡಿ ಅನ್ನವ ಉಂಡಿತು ಕೂಸು, ಬಕರ ಪ್ರಾಣವ ಕೊಂಡಿತು ಕೂಸು. ಇವತ್ತು ನಮ್ಗಿರ್ತಕ್ಕಂಥ ಅಗ್ನಿ ಸಣ್ಣ ಪುಟ್ಟ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಹೊರತು ಎಲ್ಲ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಭೀಮನಲ್ಲಿ ಹಾಗಲ್ಲ, ಬೇ ಕಾಲಕೂಟವನ್ನು ಹಾಕಿದ್ರು ಜೀರ್ಣವಾಗ್ತಕ್ಕಂತಹ ಶಕ್ತಿ ಅದಕ್ಕಿದೆ. ಅದಕ್ಕೆ ವೃಕೋದರ ವೃಕೋದರ ಅಂತ ಭೀಮನಿಗೆ ಹೆಸರು. ಆದ್ರಿಂದನೇ ದುರ್ಯೋಧನ ಎಷ್ಟೆಷ್ಟು ಪ್ರಯತ್ನ ಪಟ್ಟರು ಕೂಡ ಭೀಮನನ್ನ ಏನು ಮಾಡಲಿಕ್ಕಾಗಲಿಲ್ಲ. ಇದು ಭೀಮನ ವಿಚಿತ್ರವಾದಂತಹ ಜೀರ್ಣಶಕ್ತಿಯ ಹಿನ್ನೆಲೆ. ಭೀಮಕರ್ಮ ವೃಕೋದರ ಅಂತ ಕರೆ. ಇನ್ನು ಕೆಲವರಿಗೆ ಇನ್ನೊಂದು ಅಂಕಿ, ಭೀಮನ ಹೊಟ್ಟೆಯೊಳಗೆ ವೃಕ ಅಂತಕ್ಕಂಥ ಬೆಂಕಿ ಇತ್ತು, ಏನು ತಿಂದರೂ ಜೀರ್ಣ ಆಗ್ತಾ ಇತ್ತು ಪಾಪ. ಮತ್ತೆ ಹೇಳಿದೆ ಎಲ್ಲರ ಹೊಟ್ಟೆಯಲ್ಲೂ ಬೆಂಕಿ ಇರುತ್ತೆ, ಊಟ ಮಾಡೋ ಬೆಂಕಿ ಎಲ್ಲರಲ್ಲೂ ಇರುತ್ತೆ. ಸ್ಪೆಷಲ್ ಬೆಂಕಿ ಕದರಲ್ಲಿ ಇರುತ್ತೆ, ಇದು ತಮಾಷೆ ಅಂತ ಕೇಳಿದೆ. ಸ್ಪೆಷಲ್ ಬೆಂಕಿ ಅದ್ಯಾವುದು? ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ಬೆಂಕಿ ಇರುತ್ತೆ. ಅದು ಭಾರಿ ಡೇಂಜರಸ್, ಅದು ಅದು ತಿಂದನೂ ಜೀರ್ಣ ಮಾಡೋದಿಲ್ಲ. ಇನ್ನೊಬ್ಬರು ನೋಡಿ ನೋಡಿ ಹೊಟ್ಟೆ ಉರಿಸ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಹೊಟ್ಟೆ ಉರಿಯುತ್ತೆ ಅಂತ ಈ ಬೆಂಕಿ ಇರುವ, ಈ ಬೆಂಕಿ ಇದ್ರೆ ಮನುಷ್ಯ ತಾನೇ ಸತ್ತ ಅಂತ ಅರ್ಥ. ತಾನೇ ಸತ್ತ, ಉಳಿದವರು ಸಹ ತಾನೇ ಸತ್ತ ಹೋಗಿಬಿಡ್ತಾರೆ. ಭೀಮಸೇನ ವೃಕೋದರನಾಗಿದ್ದವನು, ಅದರಿಂದ ಏನನ್ನೂ ತಿನ್ನಬಲ್ಲ, ಎಲ್ಲವನ್ನೂ ಕೂಡ ಜೀರ್ಣ ಮಾಡಿಕೊಳ್ಳಬಲ್ಲ. ಮೂರು ತಾಸು ರೆಸ್ಟ್ ತಗೊಂಡು ಇಷ್ಟ ತಗೊಂಡು ಅಲ್ಲ, ಸ್ವಲ್ಪ ಎರಡಿಕೆ ಹಾಕೊಂಡು ಜೀರ್ಣಶಕ್ತಿ ತಗೊಂಡು ಶುಂಠಿ ಗಿಡ್ಡೆ ತಗೊಂಡು ಅಲ್ಲ, ತಿಂತಿರ್ಲಿಕ್ಕೆ ಜೀರ್ಣ ಆಗ್ತಿರ್ತಿತ್ತು. ಭೀಮಸೇನ ವೈಶಿಷ್ಟ್ಯ ನೋಡಿ, ತಿಂತಿರ್ಲಿಕ್ಕೇನೆ ಜೀರ್ಣ ಆಗ್ತಿತ್ತು. ಇಂಥ ಸಾಮರ್ಥ್ಯ ಭೀಮನಿಗೆ ಮಾತ್ರ ಇದ್ದ ಸಾಮರ್ಥ್ಯ, ತಿಂತಿರ್ಲಿಕ್ಕೆ ಜೀರ್ಣ ಆಗ್ತಿತ್ತು. ಅನೇಕರಿಗೆ ಅನ್ಸುತ್ತೆ ಭೀಮ್ ಭಾರಿ ಹೊಟ್ಟೆವಾಗಿರ್ಬೇಕಾಗಿದ್ದರೆ ಬರೀ ತಿಂತಾ ಇದ್ದ ಅಂತ ಕೇಳಿದ್ರೆ ಹೇಳ್ತಾರೆ. ಭೀಮ್ ಉಪವಾಸ ಇರಲಿಕ್ಕೆ ಅಂತ ಹೊರಟ್ರೆ ಏನು ಇಲ್ಲದೆ ಎಷ್ಟು ದಿವಸ ಬೇಕಾದ್ರೆ ಇರಬಲ್ಲ, ಮತ್ತೆ ಏನನ್ನೂ ತಿನ್ನಬಲ್ಲ, ಏನನ್ನೂ ತಿಂದ ಹೇಗೆ ಬೇಕಾದ್ರೆ ಇರಬಲ್ಲ. ಎರಡು ಎಸ್ಟಿಮೇಟ್ಗಳಿವೆಲ್ಲ ಕೂಡ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭೀಮನ ಶಕ್ತಿ ಅಂದ್ರೆ ಭೀಮನ ಶಕ್ತಿನೇ. ತುಂಬಾ ಜನ ಕೆಲವರು ಬೈತಾ ಇರ್ತಾರೆ, ಬ್ರಾಹ್ಮಣರು ಭಾರಿ ತಿಂತಾರೆ ಭಾರಿ ತಿಂತಾರೆ ಅಂತ ಬೈತಾ ಇರ್ತಾರೆ, ಭೋಜನ ಪ್ರಿಯ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಬಗ್ಗೆ ಅನೇಕರಿಗೆ ಒಂದು ವಿಷಯ ಗೊತ್ತಿಲ್ಲ, ಅವ್ರು ಊಟ ಮಾಡಲಿಕ್ಕೆ ಭಾರಿ ತಯಾರು, ನಿಸ್ಸಂಶಯ ಯೋಚನೆ ಮಾಡೋ ಕಾರಣ ಇಲ್ಲ. ಆದರೆ ಏಕಾಚಿ ಉಪವಾಸ ಎರಡು ಬಂದರು ಮಾಡ್ತಾರಲ್ಲ, ಅವಾಗ ಏನಂತ ಯೋಚನೆ ಮಾಡಿ ನೋಡಂತೆ. ಒಂದಲ್ಲ ಎರಡು ಏಕಾಚಿ ಬರ್ಬಿಟ್ಟು ಚಿಂತೆಗೆ ಒಂದು ಹನಿ ನೀರು ಕೂಡ ಇಲ್ಲ. ಇವತ್ತು ಉಪವಾಸ ಅಂದರೆ ಆಸ್ಪತ್ರೆಗಳಲ್ಲಿ ಉಪವಾಸ ಅಂದರೆ ನೀರು ಕುಡಿದಿರೋದು, ಏನು ತಿಂದಿರೋದು, ಇಲ್ಲ ಜ್ಯೂಸ್ ಕುಡಿದಿರೋದು ಅಲ್ಲ. ತೀರ್ಥ ಒಂದು ಬಿಟ್ಟು ಏನೂ ತಗೊಳ್ಳೋದಿಲ್ಲ, ಆ ತೀರ್ಥ ಒಂದು ಸರ್ತಿ ಮಾತ್ರ. ಎಂಥ ಶಕ್ತಿ ಯೋಚನೆ ಮಾಡಬೇಕು. ಊಟ ಕೂತ್ರೆ ಊಟ ಮಾಡೋಕ್ಕೂ ತಯಾರು, ಉಪವಾಸ ಇರೋಕ್ಕೂ ಎರಡು ಏಕಾಸಿ ಮಾಡೋಕ್ಕೆ ತಯಾರು, ವಿಷ್ಣು ಪಂಚಕ್ಕೆ ತಯಾರು, ಭೀಷ್ಮ ಪಂಚಕ್ಕೂ ತಯಾರು. ಎರಡು ಎಲ್ಲಿಂದ ಬಂತು ಅಂತ ಕೇಳಿದರೆ ಇದಕ್ಕೆಲ್ಲ ಮೂಲ ಗುರು ಭೀಮಸೇನ. ಏನು ಕಾಲಕೂಟವನ್ನು ಬೇಕಾದ್ರೆ ತಿನ್ನಬಲ್ಲ, ಉಪವಾಸ ಬೇಕಾದಿರಬಲ್ಲ. ಹಾಗೆ ಸರಿ, ಈಗೆಲ್ಲ ಈ ಪ್ರಸಂಗಕ್ಕೆ ಯಾಕಕ್ಕೆ ಬೇಕೀಗ, ಈ ಯಾತಕ್ಕೆ ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಶಂಖ ಓದೋದು ಅಂದ್ರೆ ಏನು ಅಂತ ಪ್ರಶ್ನೆ. ಶಂಖ ಓದೋದು ಅಂದ್ರೆ ಏನು? ನಮ್ಮ ಪ್ರಕಾರ ಶಂಖ ಓದೋದು ಅಂದ್ರೆ ಫೇಲ್ ಆಗೋದು ಅಂತ ಅರ್ಥ. ಹುಡುಗ ಶಂಖ ಓದಿಬಿಟ್ಟ ಅಂತ ಹೇಳಿದ್ರೆ ಫೇಲ್ ಆಗ ಅಂತ ಅರ್ಥ. ಶಂಖವಡಿ ಶಂಖವಡಿ ಅಂತ ಹೇಳಿರ್ತಾರೆ, ಬಾಬು ಫಸ್ಟ್ ಮಿಸ್ ಮಾಡ್ಕೊಂಡ್ಬಿಟ್ಟಿಯಾ ಶಂಖವಡಿ ಅಂತ ಹೇಳ್ತಾರೆ. ಇದು ಈಡಿಯಂ ಮೊದಲು, ಈ ರೀತಿ ಶಂಖ ಓದೋದಲ್ಲ. ಶಂಖ ಓದೋದು ಅಂದ್ರೆ ಹೇಳ್ತಾರೆ, ಶಂಖಕ್ಕೂ ಬಾಯಿ ಇದೆ, ಶಂಖಕ್ಕೂ ಉದರ ಇದೆ. ಶಂಖಕ್ಕೆ ಬಾಯಿ ಇದೆ, ಶಂಖಕ್ಕೂ ಉದರ ಇದೆ. ನಮ್ಮ ಉದರ ಇದೆ, ನಮಗೆ ಬಾಯಿ ಇದೆ. ಶಂಖ ಶಬ್ದ ಯಾವಾಗ ಮಾಡುತ್ತೆ ಅಂದ್ರೆ ಅದರೊಳಗೆ ಗಾಳಿ ಹೋಗಿ ಹೊರಗೆ ಬರುತ್ತಲ್ಲ, ಸೌಂಡ್ ಮಾಡ್ಕೊತ ಹೊರಗೆ ಬರುತ್ತೆ. ಅದರೊಳಗೆ ಹೋದ ಗಾಳಿ ಶಬ್ದ ಮಾಡ್ಕೋತ ಹೊರಗೆ ಬರುತ್ತೆ. ಗಾಳಿ ಎಲ್ಲಿಂದ ಹೋಗ್ಬೇಕು ಅದರೊಳಗೆ ಅಂತ ಕೇಳಿದ್ರೆ ನಮ್ಮ ಬಾಯಿಯಿಂದ ಅದರೊಳಗೆ ಹೋಗುದು. ನಮ್ಮ ಬಾಯಿ ಗಾಳಿ ಒಳಗೆ ಹೋದ್ರೆ ಎಷ್ಟಿರುತ್ತೆ ಬಾಯಿ, ಇಷ್ಟಿರುತ್ತೆ ಅಷ್ಟೇ, ಗಾಳಿ ಹೋಗಲು ಸಾಧ್ಯ ಇಲ್ಲ. ನಮ್ಮ ಹೊಟ್ಟೆಯೊಳಗೆ ಗಾಳಿ ಇರುತ್ತಲ್ಲ, ಅದನ್ನ ಬಾಯಿಗೆ ತಂದುಕೊಂಡು ನಮ್ಮ ಬಾಯಿಯಿಂದ ಶಂಖದ ಬಾಯಿಗೆ ಹಾಕಬೇಕು. ಅದು ಹೊರಗೆ ಹೋಗಲು ಬೇರೆ ಔಟ್ಲೆಟ್ ಇಲ್ಲ, ಅಲ್ಲಿಂದಾನೆ ಹೊರಗೆ ಹೋಗ್ಬೇಕು. ಆಗ ಜೋರ ಶಬ್ದ ಮಾಡ್ತಾ ಹೊರಗೆ ಹೋಗುತ್ತೆ. ನಮ್ಮ ಉದರದ ಗಾಳಿ ನಮ್ಮ ಬಾಯಿಗೆ ಬಂದು ಆ ಶಂಖದ ಬಾಯಿಯಿಂದ ಅದರ ಉದರವನ್ನು ಸೇರಿ ಹೊರಗೆ ಬಂದಾಗ ಶಂಖ ಘೋಷವಾಗಿ ಕಾಣುತ್ತೆ. ಹಾಗಿದ್ರೆ ಭೀಮಸೇನೆ ಶಂಖ ಓದಬೇಕಾದ್ರೆ ಉಕೋದರ ಅಂತ ಯಾತಕ್ಕೆ ಕರೆದು ಅಂತ ಪ್ರಶ್ನೆ. ಅದಕ್ಕೆ ಊಟ ಮಾಡಿರ್ತಾರಲ್ಲ, ಶಂಖ ಓದಿ ಅಂತ ಹೇಳಿ ಅನ್ನ ಹೋಗುತ್ತಷ್ಟೇ, ಒಳಗೆ ಗಾಳಿ ಹೋಗೋದಿಲ್ಲ. ಅನ್ನ ಸಾರ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಆದ್ರೆ ಉದಕ್ಕೆ ಆಗೋದಿಲ್ಲ. ಅದಕ್ಕೆ ಹಸಿ ಹೊಟ್ಟೆಯಲ್ಲಿ ಇದ್ದು ಬರೀ ಹಸಿ ಹೊಟ್ಟೆಯಲ್ಲಿ ಉದಕ್ಕೆ ಬರುತ್ತೆ. ಆದ್ರಿಂದ ಮಂಗಳಾತಿರ್ಲಿ ಆಗ್ತಿರೋ ಶಂಖ ಆತ ಕೂತ ತೀರ್ಥಪ್ರಸಾದ ಆಗಿರೋದಿಲ್ಲ, ಉದಕ್ಕೆ ಬರುತ್ತೆ. ಆಮೇಲೆ ಓದ್ಬಿಟ್ರೆ ಆಗೋದಿಲ್ಲ. ಉಪವಾಸ ಹಾಕಿರ್ಬೇಕು, ಶಂಖ ಚೆನ್ನಾಗಿ ಓದಬೇಕು ಅಂತಿದ್ರಾದ್ರೆ ಉಪವಾಸ ಇದೆ ಅಂತ ಅರ್ಥ. ಇಲ್ಲೋದ್ರೆ ಆಗೋದಿಲ್ಲ, ಶಂಖವನ್ನ ಹಾಗೆ ಓದಬೇಕು. ಆದರೆ ಉಳಿದವ್ರು ಎಷ್ಟು ಓದಿದ್ರು ಕೂಡ ಹೊಟ್ಟೆಯೊಳಗೆ ತುಂಬ ಗಾಳಿ ಇರೋ ಸಂಭವ ಇಲ್ಲ. ಏನಾದರೂ ನಾವು ಸೇರಿಸ್ಕೊಂಡಿರ್ತೇವೆ, ಯಾವಾಗ ತಿಂತಾನೆ ಇರ್ತಾರೆ, ಖಾಲಿಯಲ್ಲಿರುತ್ತದೆ ಪಾಪ. ಇಲ್ಲ ತಿಂತಿರ್ತಾನೆ ಕುಡಿತಿರ್ತಾನೆ, ಅದರಿಂದ ಪೂರ್ತಿ ಖಾಲಿ ಬಿಡೋದೇ ಇಲ್ಲ. ನೇಮ ಮಾಡ್ಕೊಂಡ್ರೆ ಹೊಟ್ಟೆ ಖಾಲಿ ಬಿಡಬಾರ್ದು, ತಲೆ ಖಾಲಿ ಬಿಡಬಹುದು ಯಾವಾಗಲೂ ಕೂಡ. ಎರಡು, ಹೊಟ್ಟೆ ಖಾಲಿ ಇರಬಾರ್ದು, ತಲೆ ಖಾಲಿ ಇರಲೇಬೇಕು, ಎರಡೇ ನೇಮ ಮಾಡ್ಕೊಂಡಿರ್ತಾರೆ. ತಪ್ಪೋದು, ಶಾಸ್ತ್ರ ಹೇಳುತ್ತೆ ತಲೆ ಖಾಲಿ ಇರಬಾರ್ದು ಅಂತ. ಶಾಸ್ತ್ರ ಹೇಳುದು ತಲೆ ಖಾಲಿ ಇರಬಾರ್ದು, ಏನಾದ್ರು ತಿಂತಿರಬೇಕಲ್ಲ, ಏನಾದ್ರು ಕೇಳ್ತಿರಬೇಕು ಅಂತ ಹೇಳ್ತಾರೆ. ಏನಾದ್ರು ಕೇಳ್ತಿರಬೇಕು, ಹರಿಕಥಾ ಶ್ರವಣ ಮಾಡೋ ನಿರಂತರ, ಏನಾದರೂ ಒಂದು ಭಗವಂತನ ವಿಚಾರ ಕೇಳ್ತಾ ಇರಿ, ತಲೆ ತುಂಬಿರುತ್ತೆ ಅಂತ ಹೇಳ್ತಾರೆ. ಇವರು ಏನಾದ್ರು ತಿಂತಾರೆ ಹೊಟ್ಟೆ ತುಂಬಿರುತ್ತೆ, ಅಷ್ಟೇನು ಪ್ರಯೋಜನ. ಅದರಿಂದ ಹೊಟ್ಟೆ ಖಾಲಿ ಇದ್ರೆ ಏನಾಗುತ್ತೆ ಗೊತ್ತಾ, ಗಾಳಿ ಸೇರ್ಕೊಂಡಿರುತ್ತೆ. ಭೀಮಸೇನ ಎಲ್ಲ ತಿಂತಿದ್ದ, ಎಲ್ಲ ಜೀರ್ಣ ಮಾಡ್ಕೊಳ್ತಾ ಇದ್ದ, ಸದಾ ಖಾಲಿ ಇರ್ತಿತ್ತು, ಬರೀ ಗಾಳಿ ತುಂಬಿರ್ತಿತ್ತು. ಆ ಗಾಳಿ ಪೂರ್ಣ ಪ್ರಮಾಣದಲ್ಲಿ ಶಂಕರೊಳಗೆ ಹೋಗೋದ್ರಿಂದ ದೊಡ್ಡ ಶಬ್ದ ಹೊರಬರ್ತದೆ. ಆದ್ರಿಂದನೇ ಮೃಕೋದರ ಅನ್ನೋ ಪದ ಶಂಖ ಓದತಕ್ಕಂಥ ಪ್ರಕ್ರಿಯೆಯನ್ನೇ ಹೇಳ್ತಕ್ಕಂಥ ಪದ. ಅಂದ್ರೆ ಭಗವದ್ಗೀತೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಒಂದೊಂದು ಪದ ಪದಕ್ಕೆ ಎಂತ ಅರ್ಥ ಇದೆ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ಮೃಗೋದರ. ಈಗ ಎರಡು ಮಾತು ಕೇಳಿದಾಗ ಮುಂದೆ ಮಹಾಭಾರತ ಹೇಳ್ತಾರೆ, ಭೀಮಸೇನೆ ಶಂಖ ಊದಿದಾಗ ಏನಾಗ್ತಿತ್ತು ಅಂತ ಹೇಳಿ ಎಂಟತ್ತು ಶ್ಲೋಕ ವೇದವ್ಯಾಸರು ಬರೀತಾರೆ. ಆ ಮಾತನ್ನು ಬರೆದ ಎರಡು ಸಂಖ್ಯೆಗಳಿಗೆ ಮಾತ್ರ ಕೃಷ್ಣನ ಪಾಂಚಜನ್ಯ ಘೋಷದ ಎಫೆಕ್ಟ್ ಅನ್ನು ವರ್ಣನೆ ಮಾಡ್ತಾರೆ, ಭೀಮನ ಪೌಂಡ್ರ ಸಂಖ್ಯಾದ ಎಫೆಕ್ಟ್ ವರ್ಣನೆ ಮಾಡ್ತಾ ಇರ್ತಾರೆ. ಅದರ ಸಾರವನ್ನು ಆಚಾರ್ಯ ಬರೀತಾರೆ. ಭೀಮಸೇನೆ ಯುದ್ಧಕ್ಕೆ ಅಂತ ಹೊರಟುತ್ತಾ ದಾರಿಯೊಳಗೆ ಸೈನಿಕರ ಕಂಡಾಗ, ಪ್ರತಿ ಸೈನಿಕರ ಕಂಡಾಗ ಶಂಖ ಘೋಷವನ್ನು ಮಾಡ್ತಾ ಇರ್ತಾನೆ. ಏನಾಗ್ತಿತ್ತು ಅಂದ್ರೆ ಭೀಮಸ್ಯ ನಾನದತ ಏವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತ ಮಥೋ ಮೃತಿಮಾಪೂರೇಕೆ. ಆ ಧ್ವನಿಯನ್ನು ಕೇಳಿದಾಗ ಪ್ರತಿಪಕ್ಷದ ಸೈನಿಕರು ಆನೆ ಕುದುರೆಗಳೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಸತ್ಸತ್ತು ಬಿಡ್ತಾ ಇದ್ರು. ಎಷ್ಟು ಭಯಾನಕವಾದ ಶಂಖ ಘೋಷ ಮಾಡ್ತಾ ಇದ್ದ. ಈ ಮಹಾಭಾರತದ ವರ್ಣನೆ ಕೇಳಿದಾಗ ಭೀಮಸೇನ ಗದೆಯ ಮಹತ್ವ ಕೇಳಿರ್ತೇವೆ, ನಾವೀಗ ಬೆಟ್ಟಿನ ಮಹತ್ವ ಕೇಳಿರ್ತೇವೆ. ಭೀಮಸೇನ ಏನು ಮಾಡಬೇಕು, ಬರೀ ಶಂಖ ಊದ್ರೆ ಸಾಕಾಗಿತ್ತು, ಎಲ್ಲರ ಗತಿ ಮೂಲೋಗ್ತಿತ್ತು ಅಂತ ಹೇಳಿದ. ಅದಕ್ಕೆ ಕೃಷ್ಣ ಹೇಳಿದ್ದು ದುರ್ಯೋಧನ ಮುಂದೆ, ಭೀಮಸೇನ ಯುದ್ಧಕ್ಕೆ ನಿಂತರೆ ಅವನು ಮುಖ ನೋಡೋ ಯೋಗ್ಯತೆ ನಿಮಗಿಲ್ಲ ಅಂತ ಅದಕ್ಕೆ ಹೇಳಿ. ವೃದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖ ಮಹಾವೇ. ಯಾವ ಮಹಾಭಾರತ ಪ್ರತಿಯಲ್ಲೂ ಶ್ಲೋಕವನ್ನು ತೆಗೆದಾಕಿಲ್ಲ, ಹಾಗೆ ಇದೆ ಆಶ್ಚರ್ಯ. ಯಾರೂ ಕನ್ನಡದಲ್ಲಿ ತಂದೇ ಇಲ್ಲ, ಇದು ಇನ್ನೊಂದು ಆಶ್ಚರ್ಯ. ಯಾವ ಅನುವಾದಕಾರರು ಕನ್ನಡದಲ್ಲಿ ತಂದಿಲ್ಲ ಅಂದ್ರೆ ಜನ ಗೊತ್ತೇ ಆಗೋದಿಲ್ಲ, ಹಾಗಾಗಿಬಿಡುತ್ತದೆ. ಜನಗಳಿಗೆ ನಿಜವಾದ ಮಹಾಭಾರತದ ಹಿರಿಮೆ ಅರ್ಥವಾಗದೇ ಇರೋದಕ್ಕೆ ಈ ರೀತಿ ಬಿಡ್ತಾ ಹೋಗಿದ್ದೇ ಕಾರಣವಾಗಿದೆ. ಮೂಲದಲ್ಲಿ ಇದೆಲ್ಲ ವಿಸ್ತಾರ ವರ್ಣನೆ ಮಾಡ್ತಾ ಇದ್ದಾರೆ. ಭೀಮಸೇನ ಶಂಖದ ಘೋಷ ಹೀಗಿತ್ತು, ಅದೆಲ್ಲ ವರ್ಣನೆ ಮಾಡ್ತಾ ಬಂತು. ಕೃಷ್ಣ ಶಂಖ ಓದ್ಬೇಕಾದ್ರೆ ಹೇಗಿತ್ತು, ಧ್ವನಿ ಹೇಗಿತ್ತು ಅಂದ್ರೆ ಕೃಷ್ಣ ಯಾರು, ಋಷಿಕೇಶ. ಋಷಿಕ ಅಂದ್ರೆ ಏನು, ಅಲ್ಲಿ ದೊಡ್ಡ ಪ್ರಾಬ್ಲಮ್ ಮನೆಗೆ ಪದ ಹೇಗೆ ಬಿಡಿಸ್ತಾರೆ ಗೊತ್ತೇನ. ಅದನ್ನ ಋಷಿಕೇಶ, ಋಷಿಕೇಶ ಅಂತ ಹೊಡೆದಾಕ್ಬಿಡ್ತಾರೆ. ಋಷಿ ಅಂದ್ರೇನು, ಕೇಶ ಅಂದ್ರೇನು, ಕೇಶ ಅಂದ್ರೆ ಕೂದಲು, ಋಷಿ ಅಂದ್ರೆ ಏನು, ಏನಾದ್ರೂ ಮ್ಯಾನೇಜ್ ಮಾಡಬೇಕು ತೋಚಿದ್ ಹೊಡೆದ್ಬಿಡ್ತಾರೆ ಮುಂದೆ. ಅದೇನಂತ ಮುಂದೆ ನೋಡೋಣ. ಅದಕ್ಕೆ ಆಚಾರ ಹೇಳ್ತಾರೆ, ಋಷಿಕೇಶ ಅಲ್ಲ ಅದು, ಋಷಿಕ ಈಶ ಅಂತ. ಋಷಿಕ ಪ್ಲಸ್ ಈಶ ಋಷಿಕೇಶ ಅಂತ. ಋಷಿಕ ಅಂದ್ರೆ ಏನು, ಋಷಿಕಗಳ ಒಡೆಯ ಋಷಿಕೇಶ, ಜಗದೀಶ, ಜಗತ್ತಿಗೆ ಈಶ ಜಗದೀಶ, ಋಷಿಕಗಳಿಗೆ ಈಶ ಋಷಿಕೇಶ. ಋಷಿಕೇಶ ಅಂತ ಕ್ಷೇತ್ರ ಬೇರೆ ಇದೆ, ಹರಿದ್ವಾರ ಋಷಿಕೇಶ ಅಂತ ಹೇಳಿಬಿಟ್ಟು ನಮ್ಮ ಥರ ಅದನ್ನು ಹಾಳು ಮಾಡಿದ್ದಾರೆ. ಋಷಿಕೇಶ ಋಷಿಕೇಶ ಅಂತ ಕರೀತಾರೆ, ಋಷಿಕೇಶ ಋಷಿಕೇಶ ಅಂತ ಬರೆದಿರ್ತಾರೆ. ಹೋಗ್ಬೇಕಾದ್ರೆ ಋಷಿ ಎಲ್ಲೆಲ್ಲೋ ಎರಡಾಗೋಗ್ಬಿಟ್ಟಿರ್ತದೆ. ಮೂಲತಃ ಋಷಿಕೇಶ ಅಂತ ಅದಕ್ಕೆ ಹೆಸರು. ಕಾರಣ ಏನು ಅಂದ್ರೆ, ಆ ಕ್ಷೇತ್ರದೊಳಗೆ ಭಗವಂತನ ದೇವಸ್ಥಾನ ಇದೆ. ಋಷಿಕೇಶಕ್ಕೆ ಹೋಗೋ ಜನಗಳಿಗೆ ತುಂಬಾ ಜನಕ್ಕಾರ 99 ಪಾಲ ಜನಕ್ಕೆ ಆ ವಿಷಯ ಏನೂ ಗೊತ್ತಿರೋದಿಲ್ಲ. ಎಂಥವರಿಗೆ ಹೇಳ್ತಿರೋದು ನಾನು, ಸಾಮಾನ್ಯರಿಗೆಲ್ಲ, ಶ್ರದ್ಧಾವಂತ ಆಸ್ತಿಕರಿಗೆ ಆ ವಿಷಯ ಗೊತ್ತಿರೋದಿಲ್ಲ. ಅಲ್ಲಿ ಭಗವಂತನ ಒಂದು ದೇವಸ್ಥಾನ ಇದೆ, ಆ ರೂಪಕ್ಕೆ ಋಷಿಕೇಶ ರೂಪ ಅಂತ ಹೆಸರು. ಋಷಿಕೇಶ ಅಂತ ಭಗವದ್ ರೂಪ ಅಲ್ಲಿದೆ, ಮೂರ್ತಿ ಅಲ್ಲಿದೆ, ಅದಕ್ಕೆ ಊರಿಗೆ ಋಷಿಕೇಶ ಅಂತ ಹೆಸರ ಇದೆ. ಋಷಿಕೇಶ ಮೂರ್ತಿ ಇರೋದಕ್ಕೆ ಋಷಿಕೇಶ ಅಂತ ಕರೀತಿರೋದು. ನಮ್ಮ ಜನಕ್ಕೆ ಅದು ಗೊತ್ತೇ ಇಲ್ಲ. ಇವತ್ತಿನ ದಿವಸ ಹೋಗ್ತಾರೆ, ಯಥಾ ಪ್ರಕಾರ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿರುತ್ತೆ, ಇಲ್ಲಿ ಹೋಗಾಗಿಲ್ಲ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಅಲ್ಲಿ ಕೂತಿರ್ಬೇಕಲ್ಲ, ಕೂತಿರೋದು ಹೋಟೆಲ್ ದೋಸೆ ತಿಂತ ಕೂತಿರೋದು ಅಷ್ಟೇ ಹೊರತು ಬೇರೆ ಕೆಲಸ ಮಾಡ್ತಿರೋದು. ಏನ್ ಮಾಡೋದೀಗ, ಗಂಗಾಧರಿಗೆ 1 ಕಿಲೋಮೀಟರ್ ಹೋಗ್ಬೇಕು, ಅಲ್ಲೇ ಶವರ್ ಬಾತ್ ಮಾಡಿದ ನೀರನ್ನ ಮುಳುಗಿದ ಆಗ ಕಾಯ್ತಾ ಕೂತಿರೋದು. ಮಧ್ಯಾಹ್ನ ಪೂರ್ತಿ ಮಲಗಿಬಿಡ್ತಾರೆ, ಆರಾಮ ರೀತಿ ಹೊಡೆದು ಬಿಡ್ತಾರೆ. ಯಾವಾಗ ಖಾಲಿ ಆಗುತ್ತೋ ಯಾವಾಗ ಖಾಲಿ ಆಗುತ್ತೋ ತಪ್ಪು. ಅಲ್ಲಿ ನೋಡ್ಲಿಕ್ಕೆ ಎಷ್ಟೆಲ್ಲ ವಸ್ತುಗಳಿವೆ ಗೊತ್ತಾ, ಅಲ್ಲಿ ದೇವಸ್ಥಾನ ಋಷಿಕೇಶ ಅಂತ ದೇವಸ್ಥಾನ ಇದೆ. ಅಲ್ಲಿ ಋಷಿಕೇಶ ದೇವಸ್ಥಾನಕ್ಕೆ ಯಾರು ಹೇಳೋದೇ ಇಲ್ಲ ಊರೊಳಗೆ. ಆ ಊರ ಏನಂತಾರೆ ಗೊತ್ತೇನೆ, ಅದನ್ನ ಭರತ್ ಮಂದಿರ್ ಅಂತ ಕರೀತಾರೆ. ಭರತ್ ಮಂದಿರ್ ಅಂತ ಹೆಸರು, ಹೆಸರು ನೋಡಿ ಏನ್ ತಿಳ್ಕೊಂಡ್ಬಿಡ್ತಾರೆ, ಭರತ ಅಂದ್ರೆ ಭರತದ ದೇವಸ್ಥಾನ ಅಂತ ತಿಳ್ಕೊಂಡ್ಬಿಡ್ತಾರಪ್ಪ. ರಾಮ ಲಕ್ಷ್ಮಣ ಭರತರ್ ಇದ್ದಾರಲ್ಲ, ಭರತನ ದೇವಸ್ಥಾನ ಅಂತ ಕಾಣುತ್ತೆ, ನಾವೇ ಹೋಗ್ಬೇಕು ಅಂತ ಡ್ರಾಪ್ ಮಾಡಿಬಿಡ್ತಾರೆ ಐಡಿಯಾ, ಹೆಸರು ನೋಡೇ ಬಿಟ್ಟುಬಿಡ್ತಾರೆ. ಅಲ್ಲಿ ಹೋಗಿ ನೋಡಿ ಭರತ ಮಂದಿರ ಹೌದೌದು, ಅಲ್ಲಿ ವಿಷ್ಣು ಪುರಾಣದ ಒಂದು ಪುರಾಣದ ಶ್ಲೋಕಗಳನ್ನೆಲ್ಲ ಬರೆಸಿದ್ದಾರೆ. ಅಲ್ಲಿರ್ತಕ್ಕಂಥ ವಿಷ್ಣು ಋಷಿಕೇಶ ಅಂತ ಅದನ್ನ ಹೆಸರು. ಅಲ್ಲಿ ಕಾರಣಾಂತರದಿಂದ ಜಗತ್ತನ್ನೇ ಭರಣ ಮಾಡ್ತಕ್ಕಂಥ ರೂಪವಾದ್ದರಿಂದ ಅದಕ್ಕೆ ಭರತ ಅಂತ ಹೆಸರು. ರಾಮರ ತಮ್ಮ ಭರತ ಅಲ್ಲ, ಅದು ಭಗವಂತನಿಗೆ ಭರತ ಅಂತ ಹೆಸರಿದೆ. ಆ ಋಷಿಕೇಶ ರೂಪದ ಸ್ಥಾನ ಅಂತ ಕರೀತಾರೆ. ಬಹಳ ಸುಂದರವಾದ ವಿಗ್ರಹ, ತುಂಬಾ ಸುಂದರವಾದ ವಿಗ್ರಹ, ಒಳ್ಳೆ ಸಾಲಿಗ್ರಾಮ ಶಿಲೆಯ ವಿಗ್ರಹ, ಕಪ್ಪು ಬಣ್ಣದ ವಿಗ್ರಹ. ಬಹಳ ವೈಭವದಿಂದ ಪೂಜಾದಿಗಳನ್ನ ಮಾಡ್ತಾರೆ. ಜನ ಯಾರು ಸಾಮಾನ್ಯ ಇರೋದೇ ಇಲ್ಲ, ಗೊತ್ತೇ ಇರೋದಿಲ್ಲ, ಯಾಕೆ ಗೊತ್ತಿಲ್ಲ, ಊರವ್ರಿಗೆ ಬೇಕಿಲ್ಲ, ಹೀಗಾಗಿ ಯಾರು ಹೋಗೋ ಪ್ರಸಂಗನೇ ಬರೋದಿಲ್ಲ. ಅದು ಋಷಿಕೇಶ ಅಂತ ಹೆಸರಾಯ್ತದೆ. ಯಾತಕ್ಕೆ ಹೇಳಿದ ಅರ್ಥ ಗೊತ್ತಿಲ್ಲದೆ ಹೋದಾಗ ಪದಗಳನ್ನ ಯಾಕೆ ಕಳ್ಕೊಂಡ್ಬಿಡ್ತೇವೆ ನಾವೀಗ. ಋಷಿಕೇಶ ಮಾಡಿದ್ರೆ ತಪ್ಪದು. ಇಲ್ಲಿ ಋಷಿಕ ಅಂದ್ರೆ ಏನು ಹಾಗಿದ್ರೆ, ಆಚಾರ್ಯ ಹೇಳ್ತಾರೆ ಋಷಿಕಗಳು ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳನ್ನ ಋಷಿಕಗಳು ಅಂತ ಕರೀತಾರೆ. ಭಗವಂತ ಋಷಿಕಗಳಿಗೆ ಒಡೆಯ, ಎಲ್ಲ ಇಂದ್ರಿಯಗಳಿಗೂ ಅಧಿಪತಿಯವನು, ಎಲ್ಲ ಇಂದ್ರಿಯಗಳಿಗೂ ಅಧಿಪತಿ, ಎಲ್ಲರ ಇಂದ್ರಿಯಗಳಿಗೂ ಅಧಿಪತಿ, ಎಲ್ಲ ಕಾಲಕ್ಕೂ ಅಧಿಪತಿ. ಅದಕ್ಕೆ ಋಷಿಕೇಶ ಅಂತ ಭಗವಂತನಿಗೆ ಹೆಸರು. ನಾವು ನಮ್ಮ ಇಂದ್ರಿಯಗಳಿಗೆ ಅಧಿಪತಿಗಳಲ್ಲ, ಅದಕ್ಕೆ ಋಷಿಕೇಶರಲ್ಲ. ಕಣ್ಣೆಲ್ಲ ಹೋಗುತ್ತೆ, ಕಿವಿ ಎಲ್ಲ ಹೋಗುತ್ತೆ, ಆದ್ರಿಂದ ನಮ್ಮ ನಾವು ಋಷಿಕ ನಮಗಿದೆ, ಋಷಿಕೇಶತ್ವ ನಮಗಿಲ್ಲ. ನಮ್ಮ ಋಷಿಕವನ್ನು ಹೊಂದಿದ್ದೇವೆ ಹೊರತು ಋಷಿಕೇಶತ್ವ ಇಲ್ಲ. ವಾಹನದಲ್ಲಿ ಕೂತಿದ್ದಾನೆ, ಕಂಟ್ರೋಲ್ ಇಲ್ಲ, ಆ ಡ್ರೈವಿಂಗ್ ಬರೋದಿಲ್ಲ. ವಾಹನ ಕಂಟ್ರೋಲ್ ಮಾಡಿದಾಗ ಅವರ ಡ್ರೈವರ್ ಆಗ್ತದೆ. ಇವತ್ತು ಎಲ್ಲರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ತೇನ ವಿನ ತೃಣವತಿ ನಚರತಿ. ಅದಕ್ಕೆ ಭಗವಂತನೇ ಋಷಿಕೇಶ. ಅವನಿಗೆ ಅವನ ಎಲ್ಲ ಇಂದ್ರಿಯಗಳು ಹತೋಟಿಯಲ್ಲಿವೆ, ಎಲ್ಲರ ಇಂದ್ರಿಯಗಳು ಹತೋಟಿಯಲ್ಲಿವೆ. ಅದಕ್ಕೆ ಅವರನ್ನ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಇದು ಭಗವಂತನ ವೈಶಿಷ್ಟ್ಯ. ಅವನು ಶಂಖ ಊದ್ರೆ ಹೇಗಿರ್ಬೇಕು ಯೋಚನೆ ಮಾಡಿ. ಉಡದವ್ರು ಯಾರೇ ಶಂಖ ಊದ್ರೂ ಅವನು ದಯಬೇಕು, ಅವನೇ ಊದ್ಬಿಟ್ರೆ. ಅದಕ್ಕೆ ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದತ್ತೌ ಮಹಾಶಂಖಂ ಭೀಮಕರ್ಮ ಮೃಗೋದರ ಅನಂತ ವಿಜಯಂ ರಾಜ ಮುಂದೆ ಹೇಳ್ತಾರೆ. ಯುಧಿಷ್ಠಿರ ಅನಂತ ವಿಜಯ ಅಂತ ಆತನ ಹೆಸರು, ಅದನ್ನು ಊದಿಬಿಟ್ಟ. ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ, ಐದು ಜನಗಳ ಶಂಖಗಳನ್ನು ಕೃಷ್ಣ ಆರನೇ ಅಷ್ಟು ಜನಗಳ ಶಂಖಘೋಷವನ್ನು ಕೂಡ ಕೃಷ್ಣ ಕೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಉಳಿದ ವಿಚಾರ ತುಂಬಾ ಇದೆ, ನಾಳೆ ನೋಡೋಣ. ಒಂದು ಮುಖ್ಯವಾದ ವಿಚಾರ ಇಲ್ಲಿ, ಮೊದಲು ಯಾರು ಓದಿದ್ದ ಶಂಖ ಅಂದ್ರೆ ಕೃಷ್ಣ ಪರಮಾತ್ಮ ಶಂಖ ಓದ್ತಾ ಇದ್ದೆ ಅನ್ನೋದು. ಉಳಿದವರು ಶಂಖ ಓದಿದ ಕೃಷ್ಣ ಮೊದಲು ಓದ್ತಾರೆ, ಉಳಿದವರು ಫಾಲೋ ಮಾಡ್ತಾ ಹೋಗ್ತಾರೆ. ಹಾಗೆ ಇದು ಪಾಂಡವರ ಆದರ್ಶ. ಭಗವಂತ ಏನು ಮಾಡ್ತಾನೋ ಅದನ್ನು ಮಾಡಬೇಕು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ, ನಾವಾಗಲ್ಲ, ನಾ ಮಾಡಿದಾಗ ಭಗವಂತ ಮಾಡ್ಬೇಕಷ್ಟೆ. ನಾ ಎದ್ದಾಗಿ ಬಸ್ಬೇಕು, ಮಲಗಿದ ಮಲಗಬೇಕು, ಪರಮಾತ್ಮ ಕೂಡಂತ ಕೂಡಬೇಕು, ನೈವೇದ್ಯ ಮಾಡಿದ್ರೆ ಉಂಟಲ್ಲಿ ಉಪವಾಸ ಬಿದ್ದಿರಬೇಕು. ಇದು ನಮ್ಮ ಕಲ್ಪನೆ, ಅದು ಶಾಸ್ತ್ರ ಅಲ್ಲ. ಭಗವಂತನನ್ನು ಅನುಸರಿಸಿ ನಾವು ಮಾಡಬೇಕು. ಅದಕ್ಕೋಸ್ಕರ ಪಾಂಡವರು ಹಾಗೆ ಮಾಡ್ತಾ ಇದ್ದಾರೆ. ಕೃಷ್ಣ ಮೊದಲು ಶಂಖ ಯಾಕೆ ಕೂತಾ ಇದ್ದಾನೆ ಕೇಳಿದ್ರೆ, ಎಲ್ಲೋ ದುರ್ಯೋಧನ ಪಾಂಡವರ ಕಡೆಯವರು ಪಟ್ಟಿ ಮಾಡಬೇಕ ನನ್ನ ಹೆಸರೇ ಬಿಟ್ಬಿಟ್ಟಿಯಲ್ಲೇ ನೀನೀಗ ಅಂತ ತನ್ನ ತಾನೆ ಮತ್ತೆ ಊದಿ ಬಿಡ್ತಾನೆ ಶಂಖ. ಕೃಷ್ಣ ಮೊದಲು ಶಂಖ ಊದಿ ತೋರಿಸ್ತಾ ಇದ್ದಾನೆ, ನನ್ನ ಹೆಸರು ಬಿಟ್ಟಿದ್ದೆ ಉಷಾ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ ದುರ್ಯೋಧನನ್ನ. ಆ ಎಚ್ಚರಿಕೆ ಬಂದ್ರೆ ತಾನೆ ಅವನಿಗೆ ಯೋಗ್ಯತೆಯೇ ಇಲ್ಲ, ಅವ್ರು ಎಂದು ಬರಬೇಕು. ಇವ್ರ ಮಕ್ಕಳೆಲ್ಲ ಇರ್ತಾರೆ, ಯಾರೋ ತಿಂಡಿ ಮಾಡಿರ್ತಾರೆ, ಮೈಸೂರು ಪಾಕ್ ಮಾಡಿರ್ತಾರೆ, ಮಾಡಿರ್ತಾರಲ್ಲ ಅಲ್ಲಿಂದ ತಂದಿರ್ತಾರೆ. ಪಾಪ ಮಾಡೋ ಕಾಲ ಹೋಯ್ತು, ಕೊಂಡ್ಕೊಂಡು ಬರೋ ಕಾಲ ಎಲ್ಲ ಕೂಡ ಹಚ್ತಾ ಇರ್ತಾರೆ. ಇದು ಅವರಿಗೆ ಇದುವರಿಗೆ ಅಂತ ಹೇಳಿದ್ರೆ ಮಗು ಏನ್ ಮಾಡ್ತಾರೆ, ನನಗೆ ಅಂತ ಕೇಳಿದ್ರು ಜ್ವರ ಬಿಟ್ಟವರು ಜೋರ ತಮ್ಮ ಹೆಸರು ಕೇಳಿದ್ದಾರೆ. ಭಗವಂತ ತೋರಿಸ್ತಾರೆ, ನನ್ನನ್ನು ಬಿಟ್ಟಿದ್ದೀವಿ ಅರ್ಜುನ ಜೋದರ ವಿಚಾರ ಆಗಿರಲಿ. ಇಷ್ಟು ಯಾರ್ಯಾರೋ ಕಣ್ಣಿಗೆ ಕಂಡಿದ್ದಾರೆ, ನಾನು ಕಣ್ಣಿಗೆ ಕಾಣಿದ್ರೆ ನನಗೆ ನಾನು ಊದಿ ತೋರಿಸ್ತೇನೆ ನೋಡುತ್ತೆ. ಭಗವಂತ ಶಂಖವನ್ನು ಊದ್ತಾ ಇದ್ದಾನೆ. ಪಾಂಚಜನ್ಯಂ ಋಷಿಕೇಶ ಶಂಖವನ್ನ ಓದಿದ್ರು ಪಾಂಡ, ಅವರು ಶಂಖ ಓದಿದ್ರು, ಇವರು ಓದಿಬಿಟ್ರು, ಏನು ಪರಿಣಾಮ ಆಯ್ತು ಅಂತ ಮುಂದಿನ ಪ್ರಶ್ನೆ. ಪರಿಣಾಮ ಎನ್ನುವುದನ್ನ ನಾಳೆ ನೋಡೋಣ. ನಾಳೆ ಮತ್ತು ನಾಡಿದ್ದು ಎರಡು ದಿವಸದ ಪ್ರವಚನ ಮಾಲಿಕೆಯಲ್ಲಿ ಎಷ್ಟೆಷ್ಟೋ ಹಿಂದಿದ್ದೇವೆ ನಾವೀಗ, ಅದನ್ನೆಲ್ಲ ಮುಂದುವರಿಸಬೇಕು. ಮೊದಲೇ ಅಧ್ಯಾಯ ಯಾಕೆ ನಿಧಾನವಾಗುತ್ತೆ ಅಂದ್ರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಸಿಗ್ತಾ ಹೋದ್ರೆ ಅರ್ಥ ಆಗೋದಿಲ್ಲ, ಮುಂದೆ ಹೋಗ್ತಾ ಹೋದಂತೆ ವಿಷಯಗಳು ಬೇರೆ ಆಗಿ ಶುರುವಾಗ. ಈ ಹಿನ್ನೆಲೆಯಲ್ಲಿ ನಾವು ಓದ್ತಕ್ಕಂಥ ಪ್ರಸಂಗ ತುಂಬಾ ಕಡಿಮೆ ಬರೋದ್ರಿಂದ ಅದು ವಿಸ್ತಾರ ಹೇಳ್ತಿರೋದು. ನಾಳೆ ದಿವಸ ಈ ಭಾಗವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡಿ
ಪ್ರವಿಶ್ಯ ಮಮ ವಾಚ ಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಅಖಿಲ ಶಕ್ತಿ ಸರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣವಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ರಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ವಿಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾಶ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಸಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಗಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಶ್ರೀ ಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಧೃತಾಷ್ಟ್ರನ ಪ್ರಶ್ನೆಗೆ ಸಂಜಯ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದರಲ್ಲಿ ದುರ್ಯೋಧನ ಹೇಗೆ ಅತ್ಯಂತ ಹತಾಶ ಭಾವನೆಯಿಂದ ಪಾಂಡವರ ಹಾಗೂ ತನ್ನ ಬಲಗಳನ್ನು ತುಲನೆ ಮಾಡಿಬಿಟ್ಟು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಷ್ಮಾಭಿರಕ್ಷಿತವಾದ ನಮ್ಮ ಸೇನೆ ಪಾಂಡವರನ್ನು ಗೆಲ್ಲಲಿಕ್ಕೆ ಅಪರ್ಯಾಪ್ತ ಅಸಮರ್ಥ, ಆದರೆ ಭೀಮಾಭಿರಕ್ಷಿತವಾದ ಪಾಂಡವ ಸೇನೆ ನಮ್ಮನ್ನು ಗೆಲ್ಲಲಿಕ್ಕೆ ಪರ್ಯಾಪ್ತ ಸುಸಮರ್ಥ ಅನ್ನುವ ಮಾತನ್ನು ತಿಳಿಸಿದ್ದಾನೆ. ಆಗ ಅವನಿಗಾದ ದುಃಖವನ್ನು ನೋಡಿ ಭೀಷ್ಮರು ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಹಿ ಶಂಖಂ ದದ್ಮೌ ಪ್ರತಾಪವಾನ್. ಅವನಿಗೆ ಧೈರ್ಯ ತುಂಬಲಿಕ್ಕೋಸ್ಕರವಾಗಿ ಸಿಂಹನಾದವನ್ನ ಶಂಖಘೋಷವನ್ನ ಮಾಡಿದರು. ಆಗ ಪ್ರತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಶಂಖವನ್ನು ಓದ್ತಾ ಇದ್ದಾನೆ. ಪಾಂಡಜನ್ಯಂ ಹೃದಿ ಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ಉಪೋದರಃ. ನಿನ್ನೆ ಭಾಗವನ್ನು ನೋಡಿದ್ದೇವೆ. ಸತ ಭಗವಂತನಾದ ಕೃಷ್ಣ ಪಾಂಚಜನ್ಯದ ಘೋಷವನ್ನ ಮೊಳಗಿಸ್ತಾ ಇದ್ದ. ಈ ಕಡೆಗೆ ಅರ್ಜುನ ದೇವದತ್ತವನ್ನು ಮೊಳಗಿಸಿದ್ದಾನೆ. ಶ್ರೀ ಭೀಮಸೇನ ಪೌಂಡ್ರ ಅಂತಕ್ಕಂಥ ಶಂಖವನ್ನ ಊದಿದ್ದಾನೆ. ಹೀಗೆ ಮೂರು ಜನಗಳು ಪ್ರಧಾನರಾಗಿ ಪಾಂಡವರ ಕಡೆಗೆ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಸ್ವತಃ ತಾನು ಮೊದಲ ಶಂಖವನ್ನು ಊದ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಆ ಕಡೆಯಿಂದ ಬರತಕ್ಕಂತಹ ಭೀಷ್ಮರ ನಾದ ಇದ್ರೂ ಕೂಡ ಅದು ದುರ್ಯೋಧನ ಕಡೆಯಿಂದ ಬಂದ ನಾದ. ಆದರೆ ಘೋಷಕ್ಕೆ ಪಾಂಡವರ ಕಡೆಯಿಂದ ಮೊದಲು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಭಗವಂತನೇ ಅಂತ ಹೇಳಿದ್ದ. ನಾವೇನಾದರೂ ಒಂದು ದುಷ್ಟಶಕ್ತಿಗಳಂತೆ ಶೋಭ ಪ್ರಸಂಗ ಬಂದ್ರೆ ಅದಕ್ಕೆ ಉತ್ತರ ಕೊಡತಕ್ಕಂಥ ಕೆಲಸವನ್ನು ಮೊದಲು ಭಗವಂತ ತಾನೇ ಮಾಡಿಬಿಡ್ತಾನಾದ್ರಿಂದ ನಾವ್ಯಾರು ಸಹ ಸಂಕೋಚ ಪಡ ಕಾರಣ ಇಲ್ಲ. ಭಗತ ಜನರನ್ನ ಮುಂದೆ ಬಿಟ್ಟ ಭಗವಂತ ತಾನು ಸದಾ ಕಾಯ್ತಾ ಇರ್ತಾನೆ. ಪಾಂಚಜನ್ಯದ ಘೋಷವನ್ನ ತಾನು ಮಲಗಿಸಿದ. ದುರ್ಯೋಧನ ಏನು ಪಾಂಡವ ಸೇನೆಯಲ್ಲಿ ಕೃಷ್ಣನನ್ನೇ ಕಂಡಿರಲಿಲ್ಲ, ಅದಕ್ಕೆ ಉತ್ತರ ಅನ್ನಹಾಗೆ ಭಗವಂತ ಪಾಂಚಜನ್ಯವನ್ನು ಪರಮಾತ್ಮ ತೋರಿಸ್ತಾನೆ. ನಾನು ಯುದ್ಧ ಮಾಡಲಿಲ್ಲ ಅಂತ ತಿಳ್ಕೊಂಡಿರ್ಬೋದು ನೀನು, ಅದಕ್ಕೆ ನೀನು ಲೆಕ್ಕ ತಗೊಂಡಿಲ್ಲ ಅಂತ ಕಾಣಿಸುತ್ತೆ. ಆದರೆ ಯುದ್ಧ ಮಾಡಬೇಕಾಗಿಲ್ಲ, ಶಂಖ ಊದಿದ್ರೆ ಸಾಕು, ನಿಮ್ಗೆ ಗತಿ ಏನಾಗುತ್ತೆ ಅಂತ ಭಗವಂತ ತೋರಿಸ್ತಾನೆ. ನಿಮ್ಮನ್ನು ಸೋಲಿಸಲಿಕ್ಕೆ ಸಾಯಿಸಲಿಕ್ಕೆ ಶಂಖ ದೋಷ ಸಾಕೆ ಹೊರತು ಇನ್ನೇನು ಬೇಡ ಅನ್ನೋ ಹಾಗೆ ಶಂಖನಾದವನ್ನು ಮಾಡ. ಭಗವಂತನ ಘೋಷಣೆಯ ಅನುಸಾರವಾಗಿಯೇ ಭೀಮಾದಿಗಳ ಘೋಷಣೆ ಬಂತು. ಇದು ಸಜ್ಜನರ ಲಕ್ಷಣ. ಇದು ಭಗವಂತನ ಅನುಯಾಯಿಗಳಾಗಿ ಸಜ್ಜನರಿರೋದ್ರಿಂದ ಕೃಷ್ಣನ ನಾದವನ್ನು ಅನುಸರಿಸಿ ಇವರು ನಾದವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸ್ವತಂತ್ರೋ ಭಗವಾನ್ ವಿಷ್ಣು, ಭಗವಂತ ಸ್ವತಂತ್ರನಾದ್ದರಿಂದ ತೇರವಿನ ತೃಣವಪಿ ನಜ್ಜನ, ಅವನ ಹೊರತು ಒಂದು ಹುಲ್ಲು ಕಟ್ಟಿ ಒಳಗಾಗಿ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಏನು ಮಾಡ್ತಾನೋ ಅದನ್ನು ನಾವು ಅನುಸರಿಸಬೇಕೇ ಹೊರತು ನಾಹಂಕರ್ತ ಹರಿಂಕರ್ತ. ಇದು ಪಾಂಡವರ ಧೋರಣೆ. ಆದರೆ ದುರ್ಯೋಧನಾದಿಗಳದ ಹಾಗಲ್ಲ, ನಮಗೆ ತೋಚಿದ್ದೇ ಬಿದ್ದು ಘೋಷಣೆ. ನಾವು ಮಾಡ್ತೇವೆ ಅಂತಕ್ಕಂಥ ಅಹಂಕಾರ ದುಷ್ಟರದಾದರೆ ಭಗವಂತ ಮಾಡಿಸ್ತಾನೆ ಅಂತಕ್ಕಂಥ ಒಂದು ವಿನಯ ಸಜ್ಜನರ ದೊಡ್ಡ ಆಸ್ತಿ. ಅದರಂತೆ ಆ ಎರಡು ಶಂಖನಾದಗಳು ಅದ್ರ ಜೊತೆಗೆ ಭೀಮಸೇನ ಶಂಖನಾದವಾದಾಗ ಅಲ್ಲಿ ಇನ್ನೊಂದು ಸಾರಸ್ಯವು ಕೃಷ್ಣನ ಶಂಖನಾದ ಅಂದರೆ ನಾರಾಯಣನ ಶಂಖನಾದ, ಅರ್ಜುನನ ಶಂಖನಾದ ಅಂದರೆ ನರನ ಶಂಖನಾದ, ಭೀಮನ ಶಂಖನಾದ ಅಂದರೆ ನರೋತ್ತಮನ ಶಂಖನಾದ. ಈಗ ಮೂರು ಶಂಖನಾದಗಳು ಅದೇಗೆ ಮಹಾಭಾರತದ ಆರಂಭದಲ್ಲಿ ಶ್ಲೋಕವನ್ನು ಕೇಳಿದೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುನೀರಯೇ. ಇದು ಆರಂಭದಲ್ಲೇ ಬರತಕ್ಕಂಥ ಶ್ಲೋಕ. ಮೊದಲ ಶ್ಲೋಕ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಜ ತ್ರೈಗುಣ್ಯವರ್ಜಿತ ಮಜಂ ವಿಭುಮಾದ್ಯಮೀಶಂ ಒಂದೇ ಭವದ್ರ ಮಹಾಪುರ ಸಿದ್ಧಗಂಧ್ಯಂ. ಇದು ಮೊದಲ ಶ್ಲೋಕವಾದರೆ ಅನಂತರದ ಶ್ಲೋಕಗಳಲ್ಲಿ ನಾರಾಯಣ ನಮಸ್ಕೃತ ಅನ್ನೋ ಶ್ಲೋಕ ಇದೆ. ಅಲ್ಲಿ ನಾರಾಯಣ ಸಾಕ್ಷಾತ್ ಶ್ರೀಕೃಷ್ಣ, ನರ ಶೇಷ, ಶೇಷರ ಆದೇಶ ಅರ್ಜುನ ಗೆಲ್ಲಲೆಂದು ಆತನನ್ನು ಕೂಡ ನರ ಅಂತ ಕರೆದಿದ್ದ. ಮುಖ್ಯವಾಗಿ ಅರ್ಜುನ ಇಂದ್ರಾಂಶ, ಆತನೊಳಗೆ ನರನ ವಿಶಿಷ್ಟವಾದಂಥ ಸನ್ನಿಧಾನ. ಇನ್ನು ಭೀಮಸೇನ ಯಾರಂದ್ರೆ ನರೋತ್ತಮ. ಇಲ್ಲಿ ಪ್ರಸಂಗ ಬಂದಿದ್ದರಿಂದ ಸ್ವಲ್ಪ ಅರ್ಥ ಮಾಡಿಕೊಡು. ಭಗವದ್ಗೀತೆಯ ಶ್ಲೋಕ ಅರ್ಥ ಆಗೋದಿಲ್ಲ ಆದ ಜನಗಳಿಗೆ ಮಹಾಭಾರತದ ಶ್ಲೋಕ ಅತ್ಯಂತ ಸರಳವಾದ ಶ್ಲೋಕ. ಈ ಹೇಳಿದ ಶ್ಲೋಕ ತುಂಬಾ ಸರಳವಾದದ್ದು. ನಾರಾಯಣ ನಮಸ್ಕೃತ್ಯ ನರನ ಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥಃ ಜಯಂ ಮುದೀರಯೇ. ಇಷ್ಟೇ ಈ ಶ್ಲೋಕದ ಅರ್ಥ ಬರೀಬೇಕಾ? ಎಂಥವರು ತಪ್ಪು ಮಾಡಿದ್ದಾರೆ ಯೋಚನೆ ಮಾಡಬೇಕು. ಇಷ್ಟು ಸರಳವಾದ ಶ್ಲೋಕಕ್ಕೆ ಒಂದು ಪದನೂ ಕಷ್ಟ ಇಲ್ಲ, ಅರ್ಥ ಎಷ್ಟು ಕಷ್ಟ ಇದೆ ಯೋಚನೆ ಮಾಡಬೇಕು. ನಾನು ತುಂಬ ಅರ್ಥ ಬರೆಯೋದೇನು?
ನಮಿ ಶ್ರೀನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕ ಹೇಳುವುದು ಜಯವ. ಈ ರೀತಿ ಅನುವಾದವನ್ನು ಮಾಡ್ತಾರೆ ಸಾಮಾನ್ಯವಾಗಿ. ನಾರಾಯಣ ನಮಸ್ಕಾರ ಮಾಡ್ತೇನೆ ಆತನಿಗೆ. ನರೋತ್ತಮ ಅಂದ್ರೆ ಪುರುಷೋತ್ತಮ ಅಂತ ಅರ್ಥ ಮಾಡಿಬಿಟ್ಟು, ಪುರುಷೋತ್ತಮನಾದ ನಾರಾಯಣನ ನಮಸ್ಕರಿಸಿಬಿಟ್ಟು ನರನನ್ನು ನಮಸ್ಕರಿಸಿ ದೇವಿಯಂ ಸರಸ್ವತಿ ಎಂಬಿದೆಯಲ್ಲ, ನಾರಾಯಣನ ನಮಸ್ಕರಿಸ್ಯ ಅಷ್ಟೋದು ಕರ್ತವರಿತ. ನರೋತ್ತಮ ಅಂದ್ರೆ ಪುರುಷೋತ್ತಮ, ಪುರುಷೋತ್ತಮನಾದ ನಾರಾಯಣ ನಮಸ್ಕಾರ ಮಾಡಿ, ದೇವಿ ಸರಸ್ವತಿ ಬಂದ್ರೆ ಸರಸ್ವತಿ ದೇವಿ ಅಂತ ಅರ್ಥ ಮಾಡಿ, ಸರಸ್ವತಿ ದೇವಿ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ ಬರುತ್ತೆ ಆಚಾರ್ಯ ಅರ್ಥ ಬರೀತಾರೆ. ಅದಕ್ಕೆ ಅರ್ಥ ಆಗಲ್ಲ. ನಾರಾಯಣನ್ ನಮಸ್ಕೃತ್ಯ, ನಾರಾಯಣನ ನಮಸ್ಕಾರವನ್ನು ಮಾಡಿ, ನರನ್ ನಮಸ್ಕೃತ್ಯ, ನರನೇ ನಮಸ್ಕಾರವನ್ನು ಮಾಡಿ, ನರೋತ್ತಮಂ ನಮಸ್ಕೃತ್ಯ, ನರೋತ್ತಮನೇ ನಮಸ್ಕಾರವನ್ನು ಮಾಡಿ. ನರೋತ್ತಮ ಅನ್ನೋದು ನಾರಾಯಣನ ಅಧ್ಯಕ್ಷವಾಗಿ ಬಂದಿಲ್ಲ, ಅದು ಪ್ರತ್ಯೇಕ ವ್ಯಕ್ತಿ ಅಂತ ಹೇಳಿದ್ದಾರೆ. ನರೋತ್ತಮ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ನರೋತ್ತಮ ಯಾರು? ಸುಲಭವಾದ ಅರ್ಥ. ನರ ಅಂದ್ರೆ ಯಾರು? ಶೇಷ. ನರೋತ್ತಮ ಶೇಷನಿಗಿಂತ ಮೇಲಿನವನು ಅಂತ. ನಾರಾಯಣ ನಮಸ್ಕಾರ ಮಾಡಿ, ಶೇಷನಿಗೆ ನಮಸ್ಕಾರ ಮಾಡಿ, ಶೇಷನಿಗಿಂತ ಉತ್ತಮನಾದಂತಹ ನಮಸ್ಕಾರ ಮಾಡಿ. ಯಾರ ಉತ್ತಮ ಅಂದ್ರೆ ನರೋತ್ತಮ ಅಂದ್ರೆ ವಾಯು ಅಂತ. ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿ. ವಾಯುದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಮಹಾಭಾರತದಲ್ಲಿ ಅಂತ ಕೇಳಿದರೆ, ವಾಯುದೇವರೇ ಭೀಮಸೇನ, ಆತನೇ ಮಹಾನಾಯಕ. ಆದ್ದರಿಂದ ಗ್ರಂಥ ಪ್ರತಿಪಾದ್ಯನಾದ ನಾರಾಯಣನಿಗೆ, ಕಥಾ ಪ್ರತಿಪಾದ್ಯನಾದ ಭೀಮಸೇನಿಗೆ ನಮಸ್ಕಾರ ಅಂತ ಹೇಳೋದಕ್ಕೋಸ್ಕರ ನರೋತ್ತಮನ ಪದ ಬಂತು. ಅಂದ್ರೆ ನರೋತ್ತಮ ಅನ್ನ ಪದದ ಅರ್ಥವನ್ನೇ ಜನ ಮಾಡಿಕೊಳ್ಳದೆ ಹೋದಾಗ ಇನ್ನು ಇಡೀ ಮಹಾಭಾರತ ಅರ್ಥ ಮಾಡಿಕೊಳ್ಳೋ ಪ್ರಸಂಗ ಬರದೇ ಇಲ್ಲ. ದೇವೀಂ ಸರಸ್ವತಿ ಅಂತ ಹೇಳಬೇಕಾದ ಹಾಗೆ, ಸರಸ್ವತಿ ದೇವಿ ಅಲ್ಲ, ದೇವಿ ಅಂದ್ರೆ ಮಹಾಲಕ್ಷ್ಮಿ ಅಂತ. ಮಹಾಲಕ್ಷ್ಮಿಯಿಂದ ನಮಸ್ಕರಿಸಿ, ಸರಸ್ವತಿ ಸರಸ್ವತಿಯಿಂದ ನಮಸ್ಕರಿಸಿ, ವ್ಯಾಸಂ ನಮಸ್ಕರಿ, ವ್ಯಾಸಂ ನಮಸ್ಕೃತ್ಯ, ವ್ಯಾಸನ್ನು ನಮಸ್ಕರಿಸಿ, ತದೋ ಜಯ ಉದೀರೈ, ಅನಂತರ ಜಯ ಅನ್ನ ಮಹಾಭಾರತ ಗ್ರಂಥವನ್ನು ಹೇಳ್ತೇನೆ ಅಂತ ಸೂತ ಪುರಾಣಿಕರು ಮಕ್ಕಳಾದ ಉಗ್ರಸ್ಥವರು ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ನಾರಾಯಣ, ನರ, ನರೋತ್ತಮ ಅನ್ನ ಮೂರು ಪದ ಇದೆ. ನಾರಾಯಣ ಶ್ರೀಕೃಷ್ಣ, ನರ ಶೇಷ, ಶೇಷಾಯುಷ್ಟ ಅರ್ಜುನ, ಮುಂದೆ ನರೋತ್ತಮ ಭೀಮಸೇನ. ಇಲ್ಲಿ ಶಂಖ ಊದಿದ ಕ್ರಮ ಹೇಗಿದೆ ಅದೇ ಕ್ರಮದಲ್ಲಿ ಪಾಂಚಜನ್ಯಂ ಹೃಷಿಕೇಶ ಅಂದ್ರೆ ಪಾಂಚಜನ್ಯಂ ನಾರಾಯಣ, ದೇವದತ್ತಂ ಧನಂಜಯ, ದೇವದತ್ತಂ ನರಾವಿಷ್ಟ ಅರ್ಜುನ, ಪೌಂಡ್ರಂ ದದ್ಧೋ ಮಹಾಶಂಕಂ ಭೀಮಕರ್ಮ ಋಕೋದರ, ಋಕೋದರ ನರೋತ್ತಮ. ಈಗ ಅದೇ ಕ್ರಮದಲ್ಲಿ ಶ್ಲೋಕ ಬಂದಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಈ ಶಂಖದ ಗೋಲುಗಳಲ್ಲೂ ಕೂಡ ಮಹಾಭಾರತದ ಮೊದಲ ಶ್ಲೋಕದ ಈ ಸೌತ ಪುರಾಣಿಕರ ಮಕ್ಕಳಾದ ಉಗ್ರಶ್ರವರ ಮೊದಲ ಶ್ಲೋಕದ ಅರ್ಥ ಬಂದಿದೆ ಅಂತ ಗಮನಿಸಿ. ಇದನ್ನು ಅನುಸರಿಸಿ ಬಿಟ್ಟೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ, ರಾಜನಾದ ಯುಧಿಷ್ಠಿರ, ಕುಂತಿ ಪುತ್ರನಾದ ಯುಧಿಷ್ಠಿರ ತನ್ನ ಶಂಖವನ್ನು ಓದಿದ. ಅದಕ್ಕೆ ಅನಂತ ವಿಜಯ ಅರ್ಥ, ಅನಂತ ವಿಜಯನ ಶಂಖವನ್ನು ಓದಿದ್ದಾನೆ. ನಕುಲ ಸಹದೇವಸ್ಯ ಸುಘೋಷ ಮಣಿಪುಷ್ಪಕವು, ನಕುಲ ಸಹದೇವರುಗಳು ಸುಘೋಷ ಮತ್ತು ಮಣಿಪುಷ್ಪಕ ಅಂತಕ್ಕಂಥ ತಮ್ಮ ತಮ್ಮ ಶಂಖಗಳನ್ನು ಓದಿದ್ದಾರೆ. ಇಷ್ಟು ಪ್ರಧಾನ ವಿಚಾರವನ್ನು ಹೇಳಿದ ಮೇಲೆ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀಚ ಮಹಾರಥ ದುಷ್ಟದ್ಯುಮ್ನೋ ವಿರಾಟಶ್ಚ, ಈ ರೀತಿ ಮುಂದುವರಿಸ್ತಾ ಹೋಗ್ತಾರೆ. ಮುಖ್ಯವಾಗಿ ಗಮನಿಸಬೇಕಾದದ್ದು ಇಷ್ಟು ಜನರ ಶಂಕರ ಹೆಸರನ್ನು ಹೇಳಿ ಹೇಳಿ ಮುಂದಿನ ಹೆಸರನ್ನು ಹೇಳ್ತಾ ಇದ್ದಾರೆ. ಕಾಶ್ಯಶ್ಚ ಪರಮೇಶ್ವಾಸ, ಕಾಶ್ಯ ಅಂದ್ರೆ ಕಾಶಿ ದೇಶದ ರಾಜ, ಕಾಶಿರಾಜಶ್ಚ ವೀರ್ಯವನ್ನದಿ ತನ್ನ ಆತ ತನ್ನ ಶಂಖವನ್ನು ಓದಿದ. ಮುಂದೆ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀಚ ಮಹಾರಥ, ಶಿಖಂಡಿ ತನ್ನ ಶಂಖವನ್ನು ಓದಿದ. ಇಲ್ಲಿ ಗಮನಿಸಬೇಕಾದ ಅಂಶ, ಸಾಮಾನ್ಯ ಶಿಖಂಡಿ ಅಂತ ಹೇಳಿದಷ್ಟೇ ಜನ ಪಾಪ ಅವನೊಬ್ಬ ಕೈಲಾಗರ ವ್ಯಕ್ತಿ ಅಂತ ಭಾವಿಸಿರ್ತಾರೆ. ಶಿಖಂಡಿ ಅಂತ ಹೇಳಿದರೆ ಕೈಲಾಗರವನ್ನು ಅಸಮರ್ಥ ಅನ್ನೋದಿರುವಳಿಕೆ ಜನಕ್ಕೆ ಇದೆ, ಅದು ತಪ್ಪು ಅಂತ ಹೇಳೋದಕ್ಕೆ ಗೀತೆಯ ವಾಕ್ಯ ಸಾಕ್ಷಿ. ಶಿಖಂಡೀಚ ಮಹಾರಥ ಅಂತ ಕರೀತಾರೆ. ಮೊನ್ನೆ ಮಹಾರಥ ಶಬ್ದ ಅರ್ಥವನ್ನು ನೋಡಿದ್ದೇವೆ. ಏಕೋ ದಶ ಸಹಸ್ರಾಣ ಯೋಧನೇತ್ಯಷ್ಟು ಧನ್ಯನ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತ, ಒಬ್ಬನೇ 10,000 ಯೋಧರಗಳನ್ನ ಎದುರಿಸಿ ಗೆಲ್ಲಬಲ್ಲ ವ್ಯಕ್ತಿನ ಮಹಾರಥ ಅಂತ ಕರೀತಾರೆ. ಶಸ್ತ್ರಶಾಸ್ತ್ರ ಪ್ರವೀಣಶ್ಚ, ಶಸ್ತ್ರಶಾಸ್ತ್ರ ಪ್ರವೀಣನೂ ಆಗಿರ್ಬೇಕು ಅಂಥವನು ಮಹಾರಥ. ಶಿಖಂಡಿ ಅಂತ ಮಹಾರಥ ಅಂತ ಭಗವದ್ಗೀತೆ ಹೇಳ್ತಾರೆ. ಆದ್ದರಿಂದ ಭೀಷ್ಮರಂತ ಯಾರು ಶಿಖಂಡಿ ಕೊಂದು ಬಿಡ್ತಾ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿ ಕೊಂದ ಅಂತಲ್ಲ, ಮಹಾರಥ ನಿಜವಾಗಿ ಶಿಖಂಡಿನವಲ್ಲ, ಹೊಂದಿದ್ದ ಅರ್ಜುನನೇ. ಅದೇ ಮುಂದೆ ನಿಂತಿದ್ದು ಕೂಡ ಶಿಖಂಡಿ ಸಾಮಾನ್ಯನೇನೋ ಅಲ್ಲ ಅನ್ನೋದನ್ನು ಗುರುತಿಸಬೇಕು. ಮುಂದೆ ಮಹಾಭಾರತ ಯುದ್ಧದೊಳಗೆ ಇಡೀ ಯುದ್ಧದಲ್ಲಿ ಸಾಯದೆ ಉಳಿತಾರೆ ಅಂತ ಇನ್ನೊಂದು ಅರ್ಥ. ಮಹಾಭಾರತ ಯುದ್ಧದೊಳಗೆ ಸಿಖಂಡಿ ಯಾವ ಪರ್ವದಲ್ಲೂ ಸಾಯೋದಿಲ್ಲ. ಅಶ್ವತ್ಥಾಮರು ಮಲಗಿದ್ದಾಗ ಕೊಲ್ಲುವ ವ್ಯಕ್ತಿಗಳ ಸಾಲಿಗೆ ಸಿಖಂಡಿ ಸೇರ್ತಾನೆ ಹೊರತು ಯುದ್ಧದಲ್ಲಿ ಅವನು ಸಾಯೋದಿಲ್ಲ. ಅದು ಮಹಾಭಾರತದಲ್ಲಿ ಹೇಳೋದಕ್ಕೆ ಇನ್ನೊಂದು ಗುರುತು ಕೂಡ ಸಿಕ್ಕಂತೆಯೇ. ನೋಡಿ ಜನ ಏನ್ ಮಾಡಿದ್ದಾರೆ, ಸಿಖಂಡಿ ಅಂತಾರೆ, ಪದ ಕೇಳಿದ ತಕ್ಷಣ ಬೇರೆ ತಲೆ ಉಪಯೋಗಿಸ್ಬಿಡ್ತಾರೆ. ಸಿಖಂಡಿ ಅನ್ನೋ ಪದ ಬರ್ತಾ 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 ಅದನ್ನ ಒಬ್ಬ ನಿಸ್ಸತ್ವದ ವ್ಯಕ್ತಿಯನ್ನು ಅರ್ಥ ಬಂದ್ಬಿಟ್ಟಿದೆ. ಅನೇಕರಿಗೆ ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಸಿಖಂಡಿ ಎನ್ನ ಪದ ಇತ್ತು, ವಿಷ್ಣು ಸಹಸ್ರನಾಮದಲ್ಲಿ ಸಿಖಂಡಿ ಎನ್ನ ಪದ ಬಂದಿದೆ. ಭಗವಂತನನ್ನು ಹೇಳತಕ್ಕಂಥ ಪದ ಸಿಖಂಡಿ ಅಂದ್ರೆ ಏನು, ತಲೆಯ ಮೇಲೆ ಕಿರೀಟಪ್ರಾಯವಾದಂತಹ ಕೂದಲ ರಾಶಿ ಹೊಂದಿದವನು ಅಂತ ಅರ್ಥ. ಬರ್ತೀನಿ, ಏನ ಅರ್ಥ ಅಲ್ಲ, ನಿಜವಾದ ಅರ್ಥ ಅಷ್ಟೇ. ಆದರೆ ಭತ್ತವತ ಜನ ಹೆಸರುಕೊಂಡ್ಬಿಟ್ಟು ಸಿಖಂಡಿ ಎನ್ನ ಪದಕ್ಕೆ ಬೇರೆ ಅರ್ಥನೇ ಬಂತು. ಸಂಸ್ಕೃತದಿಂದ ಇರತಕ್ಕಂಥ ಒಂದು ಅರ್ಥ ಬಂತದೆ. ಅರ್ಥ ಹೇಗೆ ಬಂತು ಅಂತ ಕೇಳಿದ್ರೆ, ಸಿಖಂಡಿ ಏನು ಮೂಲತಃ ಇವನು ಅಂದೆ ಅಂತಕ್ಕಂಥ ಹೆಣ್ಣು ಗಂಡಾಗಿ ಹುಟ್ಟಿದವನು. ಇದು ಕಥೆ ಇವನು, ಅನೇಕರಿಗೆ ಗೊತ್ತಿಲ್ಲ. ಅವನ ಗಂಡಾದ ಮೇಲೆ ಇಟ್ಟ ಹೆಸರಲ್ಲ, ಹುಟ್ಟಿರ್ಲಕ್ಕೆ ಇಟ್ಟ ಹೆಸರು ಸಿಖಂಡಿನಿ ಅಂತ ಹೇಳಿದ್ರು. ಅವನು ಮುಂದೆ ಗಂಡಾದಾಗ ಸಿಖಂಡಿ ಅಂತ ಕರೆದ್ರು ಅಷ್ಟೇ ಹೊರತು ಅದು ಬೈತಕ್ಕಂಥ ಪದ ಅಲ್ಲೇ ಇಲ್ಲ. ಕನ್ನಡ ಸಾಹಿತ್ಯದಲ್ಲಿ ಬೈತಕ್ಕಂಥ ಪದ ರೂಢಿ ಬಂದಿದ್ದು ಭಾರಿ ಆಶ್ಚರ್ಯ. ಮೂಲತಃ ಪ್ರಶಂಸೆಯ ಪದ ಅದು, ಅಪಾರ್ಥ ಮಾಡಿಕೊಳ್ಳುವಂತಹ ಕಥೆ ಅಷ್ಟೇ. ಅದಕ್ಕೆ ಮಹಾರಥ ಅಂತ ಕರೆದ್ರಿಂದ ಅವನ ಬಗ್ಗೆ ಇದು ಬಂದ ಸಂಶಯವೆಲ್ಲ ಅವರಿಗೆ ಅನುಕೂಲವು. ಜನ ಹೆಚ್ಚಿಟ್ಕೊಂಡದ್ರಿಂದ ಹೆಣ್ಣು ಗಂಡ ಇದ್ದಾನೆ ಅದಕ್ಕೆ ಸಿಖಂಡಿ. ಈ ಮೂಲಕ ಸಿಖಂಡಿನ ಬೆಳೀತಾ ಇಲ್ಲ ಅವರು, ಹೆಂಗಸರೆಲ್ಲ ಬೈದಾರೆ ಆಗಿದ್ದಾರೆ. ಹೆಂಗಸರು ಬಯ ಪದ ಉಪಯೋಗ ಆಯ್ತಾನೆ ತತ್ವ. ಸ್ವತಃ ಸ್ತ್ರೀಯಾದವರು ಭೂ ಲೋಕವಾಣಿಯಾದಂತಹ ದೇವತಾ ಸ್ತ್ರೀಯರಿದ್ದಾರೆ, ಅವರೆಲ್ಲ ಸ್ತ್ರೀ ರೂಪದಲ್ಲೇ ಇದ್ದು ಅತಿ ಶ್ರೇಷ್ಠವಾದಂತಹ ಜಗನ್ಯಾಮನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸ್ತ್ರೀ ಶಬ್ದವಾಗಲಿ ಶ್ರೀಲಿಂಗದ ಶಬ್ದಗಳಾಗಲಿ ಬೈತಕ್ಕಂಥ ಪದ ಅಂತ ತಿಳ್ಕೊಂಡ್ರೆ ತುಂಬಾ ತಪ್ಪದು. ಸಿಖಂಡಿ ಪುಲ್ಲಿಂಗದ ಪದ, ಸಿಖಂಡಿನಿ ಅಂತ ಮಾಡಿದ್ರೆ ಶ್ರೀಲಿಂಗದ ಪದ, ಸಿಖಂಡಿನಿ ಅಂತಕ್ಕಂಥ ಪದ ಶ್ರೀಲಿಂಗದ ಪದ. ಮುಖ್ಯಾರ್ಥದಲ್ಲಿ ಸಿಖಂಡಿ ಅಂತಕ್ಕಂಥ ಪದ ಭಗವಂತನ ಅನ್ವಯಿಸಿದರೆ, ಸಿಖಂಡಿನಿ ಅಂತಕ್ಕಂಥ ಪದ ಮಹಾಲಕ್ಷ್ಮಿಗೆ ಅನ್ವಯಿಸ್ತಕ್ಕಂಥ ಪದ. ಆ ದೃಷ್ಟಿಯಲ್ಲಿ ಕೆಟ್ಟ ಪದಗಳಲ್ಲ. ಅಂತ ಸಿಖಂಡಿ ಸಹ ಮೂಲತಃ ಒಬ್ಬ ದೇವತೆ ಅಂಬೆಯ ಅವತಾರ. ಒಳಗೆ ತುಂಬಿದ ಗಂಧರ್ವನ ದೇಹದಲ್ಲಿ ಇದ್ದ ಸಾಕಷ್ಟು ಕಥೆಯೆಲ್ಲ ಬಂದಿದೆ. ಪ್ರಸಂಗ ಬಂದು ಸ್ವಲ್ಪ ಕಥೆ ತಿಳ್ಕೊಳ್ಳುವುದು. ಅಂಬೆ ಮೂಲತಃ ಜೂನಾಮಕ ವಸುವೆ ನಿಷ್ಪರಾದರೆ, ಆ ಜೂನಾಮಕ ವಸುವಿನ ಹೆಂಡತಿಯೇ ಒಬ್ಬ ವರಾಂಗಿ ಅಂತ ಅವಳ ಹೆಸರು, ಮೂಲತಃ ವರಾಂಗಿ ಅಂತ ಹೆಸರು. ಅವಳಿಗೆ ಭೂಲೋಕದಲ್ಲಿ ಒಬ್ಬ ಸ್ನೇಹಿತಳಿದೆ, ಅವಳ ಹೆಸರು ಕೂಡ ವರಾಂಗಿನೇ. ಇದು ಭಾರಿ ಆಶ್ಚರ್ಯ, ಇವಳು ವರಾಂಗಿ ಅವಳು ವರಾಂಗಿನೇ. ಇಬ್ಬರ ದೇವಲೋಕದ ಸ್ತ್ರೀಯವಳು ಭೂಲೋಕದ ಸ್ತ್ರೀಯವಳು. ಇವಳ ಗಂಡ ಜೂನಾಮಕ ವಸುವಾದ್ರೆ ಅವಳ ಗಂಡ ಸುಬಿಂದ ಅಂತ ಹೆಸರು, ಸುಬಿಂದ ಅಂತ ಅವನ ಹೆಸರು. ಇವರಿಬ್ರು ತುಂಬಾ ಸ್ನೇಹಿತರು, ಆಪ್ತ ಮಿತ್ರರಿಬ್ರು ಕೂಡ ಗೆಳತಿಯರು. ಅವರು ದೇವಲೋಕದವರು ಭೂಲೋಕದವರು. ಒಂದು ಕಾಲಕ್ಕೆ ಇವಳು ಕೇಳಿ ಬಂದ ಭೂಲೋಕದವರು, ನೀವೆಲ್ಲ ಸಹ ದೇವತೆಗಳು, ನಿಮಗೆಲ್ಲ ಅಮೃತ ಕುಡಿತಕ್ಕಂಥ ಭಾಗ್ಯ ಇದೆ, ನಮ್ಗೆ ಇಲ್ಲವೇ ಇಲ್ಲ ಅಂತ ಹೇಳಿ ವ್ಯಥೆಪಟ್ಟರು. ಅವಳೇನ್ ಮಾಡಿಲ್ಲಂತೆ, ತನ್ನ ಸ್ನೇಹಿತರಿಗೆ ಏನಾದರೂ ಕೊಡಬೇಕು ಅನ್ನೋ ಭಾವನೆಯಿಂದ ಯೋಚನೆ ಮಾಡ್ತಾರೆ. ಅಮೃತ ನಾವು ಕುಡಿತೇವೆ, ಅಮೃತವನ್ನು ತಂದುಕೊಡಾಗಿಲ್ಲ ಮನುಷ್ಯರಿಗೆ, ಅದು ದೇವತೆಗಳ ಅನ್ನ ಅಂತಾನೆ ಪ್ರಸಿದ್ಧ. ದೇವತೆಗಳನ್ನ ಅಮರಕೋಶದಲ್ಲಿ ಅಮೃತಾಂಧ ಸಹ ಅಂತ ಕರೀತಾರೆ, ಅಮೃತವನ್ನೇ ಆಹಾರವನ್ನಾಗಿ ಹೊಂದಿದವರು ಅಂತ. ಅದನ್ನು ಮನುಷ್ಯರಿಗೆ ಕೊಡೋದಿಲ್ಲ, ಇವಳು ಮನುಷ್ಯರು ಕೊಡಾಗಿಲ್ಲ. ಅದು ತುಂಬಾ ಪ್ರೀತಿಯಿಂದ ಕೊಡಬೇಕು ಅಂತ ಅಪೇಕ್ಷೆ ಇದೆ, ರೂಲ್ಸ್ ಪ್ರಕಾರ ಕೊಡಕ್ ಬರೋದಿಲ್ಲ. ಅವಳೇನ್ ಮಾಡಿದ್ದಂತೆ, ಅದಕ್ಕೋಸ್ಕರವಾಗಿ ಒಂದು ವಶಿಷ್ಠ ಮುನಿಗಳ ಧೇನು, ಅದಕ್ಕೆ ನಂದಿನಿ ಅಂತ ಹೆಸರು. ನಂದಿನಿ ನಾಮಧೇಯಾಮ್ ಅಂತ ಕರೆದಿದ್ದ. ನಂದಿನಿ ಅನ್ನ ಧೇನು ಇತ್ತು. ಆ ಧೇನುವಿನ ಹಾಲು ಹೇಗಿತ್ತು ಅಂದ್ರೆ, ಅಮೃತದ ಗುಣಗಳೆಲ್ಲ ಅದಕ್ಕಿದ್ವಂತ, ಬರೀ ರುಚಿ ಅಷ್ಟೇ ಅಲ್ಲ, ಎಲ್ಲ ಗುಣಗಳು ಹಾಗೆ ಇದ್ವಂತ. ಅಮೃತವನ್ನು ಕುಡಿದ್ರೆ ಮುಟ್ಟಿಲ್ಲ, ಸಾವಿಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಇಂಥ ಒಂದು ಶಕ್ತಿ ಅದಕ್ಕಿದೆ. ಆದರೆ ಈ ಕಾಮಧೇನು ನಂದಿನಿ ಏನಿತ್ತಲ್ಲ, ಇದರ ಹಾಲು ಹಾಗೆ ಇತ್ತು, ಆದ್ರಿಂದ ಆಹಾರ ತಂದು ಕೊಟ್ಟರು. ಅದಕ್ಕೇನು ಬ್ಯಾನ್ ಇಲ್ಲ, ಅಮೃತ ಕೊಡಬಾರದೆ ಹೊರತು ಅಮೃತ ಸದಸ್ಯವಾದಂತಹ ಹಾಲನ್ನು ಕೊಟ್ಟರೆ ಪರವಾಗಿಲ್ಲ. ಅವಳೇನ್ ಮಾಡಿದ್ರೆ ಬರೀ ಹಾಲು ತಂದು ಕೊಡಬಾರದೆ, ಒಂದಿಷ್ಟು ಬರೀ ಹಾಲು ತಂದು ಕೊಡಲಿಲ್ಲ, ಆ ಧೇನವನ್ನೇ ತಂದು ಕೊಡಬೇಕು ಅಂತ ಹೊರತು. ಆ ನಂದಿನಿ ಧೇನವನ್ನೇ ತಂದು ಕೊಡ್ಲಿಕ್ಕೆ ಹೊರತು. ಇದು ಸ್ವಾರಸ್ಯ ಆದ ನಂದಿನಿ ಅಂತ ಧೇನುವಿನ ಹೆಸರು. ಇವತ್ತಲ್ಲಿ ಬೇರೆ ಹೆಸರಾಗ್ತದೆ ನಂದಿನಿ ಅಂತ ಹೇಳಿದ್ರೆ, ಇದು ಹೆಸರಾಗ್ತದೆ. ಅಂದ್ರೆ ಪುರಾಣ ಪುಣ್ಯಕಥೆಗಳ ಹೆಸರೆಲ್ಲ ನಾವು ಅರಾಟ್ ಮಾಡ್ತೇವೆ, ಮತ್ತೆ ಬೈತೇವೆ. ಇದು ತಮಾಷೆ, ಬೈಯೋದು ಅವನ್ನೇ ಉಪಯೋಗಿಸೋದು ಆ ಪದಗಳನ್ನೇ. ನಂದಿನಿ ಅಂತಕ್ಕಂಥ ಧೇನುವಿನ ಹಾಲು ಹೇಗಿತ್ತು ಅಂತ ಕೇಳಿದರೆ, ಅದನ್ನು ಕುಡಿದ್ರೆ ಮುಪ್ಪು ಸಾವು ಬರ್ತಿದ್ದೆ ಬರುತ್ತೆ, ಇದನ್ನು ಕುಡಿದ್ರೆ ಮುಪ್ಪು ಸಾವು ಬೇರೆ ಬರುತ್ತೆ ಅಷ್ಟೇ. ತದ್ವಿರುದ್ಧವಾದ ಗುಣಗಳು ಅಂದ್ರೆ ಹೆಸರಷ್ಟೇ ಹೊರತು ಗುಣಗಳು ಪೇಪರ್ ಬರ್ತಾ ಇರುತ್ತೆ. ಹಾಗಾಗಿ ಏನೇನೋ ಇರುತ್ತೆ ಅಂತ ಹೇಳಿಬಿಟ್ಟು ಯಾತಕ್ಕೆ ಕೇಳಿದೆ ಅಂದ್ರೆ, ಹೆಸರಿಟ್ಟುಕೊಂಡು ಮಾತ್ರಕ್ಕೇನೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವಲೋಕದ ಧೇನು, ಅದರ ಹಿರಿಮೆಯೇ ಹಿರಿಮೆಯಾಗಿತ್ತು. ಅದರ ಹಾಲು ತಂದುಕೊಡಬೇಕು, ಹೊಸವನ್ನೇ ತಂದುಕೊಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ತನ್ನ ಗಂಡನೇ ಹೇಳಿಲ್ಲಂತೆ ಜುನಾಮದ ವಸುವಿ. ಆತ ತಲ್ಲಕ್ಕೆ ಅಂತ ಹೊರಟುಬಿಟ್ಟು, ಆ ಗಂಡನ ಯೋಜನೆ ಇದ್ರಲ್ಲ ನಾವು ಬರ್ತೇವೆ ಜೊತೆ ಕೊಡಿಬಿಟ್ಟು ಎಂಟು ಜನನೂ ಹೋದ್ರು. ವಸಿಷ್ಠರ ಸೇನವನ್ನ ಅಪಹರಣ ಮಾಡಿಯೇ ಬಿಟ್ರು. ತಗೊಂಡು ಬರ್ತಾ ಇದ್ದಾರೆ. ವಸಿಷ್ಠರಿಗೆ ಗೊತ್ತಾಯ್ತು ತಕ್ಕ ಬಂದು ಅಜ್ಜ ನಿಂತರವರು ಎಂಥ ಶಕ್ತಿ ವಸಿಷ್ಠರ ಸಿಕ್ಕಿ. ಅದಕ್ಕೇನೆ ಬ್ರಹ್ಮ ತೇಜಸ್ಸು ಅಂತ ಕರೀತಾರೆ. ಬ್ರಹ್ಮ ತೇಜಸ್ಸು ಇತ್ತ ಜನಗಳು ಕೂಡ ಗಾಬರಿಯಾಗಿಬಿಟ್ರು. ತಕ್ಷಣ ತಮಾಷೆ ಎಂದರೆ ಇವರು ದೇವತೆಗಳು, ಅವರು ಮುನಿಗಳು. ನಿಜವಾಗಲೂ ಕೂಡ ದೇವತೆಗಳಾದ ಇವರಿಗೆ ಸ್ವಲ್ಪ ಧೈರ್ಯ ಇರಬೇಕಾಗಿತ್ತು. ಧೈರ್ಯ ಹೋಯ್ತದೆ. ಯಾಕೆ ಮಾಡಲು ಕಲಿಯೋದಿಲ್ಲ ತಪ್ಪು ಅರ್ಥ ಮಾಡಿದ್ರು. ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ತಪ್ಪು ಮಾಡಿದಾಗ ಅವರ ಶಕ್ತಿ ಕುಂದಿ ಹೋಗಿಬಿಡುತ್ತೆ. ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಸರಿ ಮಾಡಿರ್ತಾನೆ, ಒಳ್ಳೆ ಜೋರಾಗಿ ವರ್ಧ ಮಾಡ್ಕೊಂಡಿರ್ತಾನೆ. ಅದಕ್ಕೆ ನಾವು ದೇಹಬಲವನ್ನು ಬೆಳೆಸೋದ್ರಿಂದ ಧೈರ್ಯ ಬೆಳೆಸೋಕ್ಕಾಗೋದಿಲ್ಲ, ಮನೋಬಲವನ್ನು ಬೆಳೆಸ್ಕೊಳ್ಬೇಕು. ಯಾವಾಗಲೂ ಮನುಷ್ಯ ಸತ್ಯ ಧರ್ಮ ಪ್ರಾಮಾಣಿಕತೆಗಳನ್ನು ಬೆಳೆಸ್ಕೊಂಡ್ರೆ ಅವ್ರಿಗೆ ಬರ್ತಕ್ಕಂಥ ಒಂದು ಶಕ್ತಿ ಎಷ್ಟು ವಿಟಮಿನ್ ಗಳಿದ್ದ ಪದಾರ್ಥ ತಗೊಂಡು ಬರೋದು. ಇವತ್ತು ನಮ್ಮ ಆಧುನಿಕವಾದ ಜಗತ್ತು ನಿಮ್ಮ ದೇಹ ಗಟ್ಟಿ ಇರಬೇಕಾದ್ರೆ ಆ ಸತ್ವ ಇರಬೇಕು, ಈ ಸತ್ವ ಇರಬೇಕು ಅಂತೇಳಿ ಏನೇನೋ ಹೇಳಬೇಕು. ಉಪನಿಷತ್ ಹೇಳುತ್ತೆ ಈ ಸತ್ವಗಳು ಬೇಕಿಲ್ಲ. ಸತ್ಯಂ ಬಲ ಧರ್ಮ ವಿಚಾರ ಆಚಾರ್ಯ ದೇವೋ ಭವ ಮಾತೃದೇವೋ ಭವ ಪಿತೃದೇವೋ ಭವ ಇದನ್ನ ಮಾಡು. ಆಗ ಬರ್ತಕ್ಕಂಥ ಶಕ್ತಿ ಅದು ಹೊರಗಿನ ಶಕ್ತಿ ಅಲ್ಲ, ಅದು ಒಳಗಿನ ಶಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಶಾಶ್ವತವಾದಂತಹ ಹಿಮೆ ಬಳಸಿ ಅದಕ್ಕೆ ಒಂದು ಜನಾಂಗಕ್ಕೆ ಕೊಡಬೇಕಾದಂತಹ ಜೀವಸತ್ವಗಳು ಅಂದ್ರೆ ಇಂಥ ಮೌಲಿಕ ಸತ್ವಗಳಾಗಿವೆ. ದೇಹಕ್ಕೆ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಮನಸ್ಸಿಗೆ ಕೊಟ್ಟರೆ ಬರೀ ದೇಹ ಕೊಟ್ಟರೆ ಏನು ಪ್ರಯೋಜನ? ಮನಸ್ಸಿಗೆ ಕೊಟ್ಟು ದೇಹಕ್ಕೂ ಕೊಟ್ಟರೆ ತೊಂದರೆ ಇಲ್ಲ, ಇದಕ್ಕೂ ವಿಟಮಿನ್ಸ್ ಬೇಕು, ತಪ್ಪಲ್ಲ. ಆದರೆ ದೇಹದ ರಕ್ಷಣೆಯ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಈ ಮನಸ್ಸಿನ ಬಗ್ಗೆ ಚೈತನ್ಯದ ಬಗ್ಗೆ ಗಮನ ಕೊಡದೆ ಹೋದ್ರೆ ನಿಜವಾದ ಬೆಳವಣಿಗೆ ಆಗಲಿಲ್ಲ. ಅದು ಆ ದೃಷ್ಟಿಯಲ್ಲಿ ಈ ಧೇನುವಿನ ಮಹತ್ವ ತುಂಬಾ ಪೂರ್ವವಾದ ವಶಿಷ್ಠರು ನಾಟ ನಿಂತರಂತೆ ಅವರಿಗೆ ಗಾಬರಿ ಆಗಿದೆ. ಕಷ್ಟ ಕೇಳಿದ್ದಾರೆ, ನಮ್ಮನ್ನು ಕ್ಷಮಿಸಿ ಅಂತಾರೆ. ಕ್ಷಮಿಸೋ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ. ಶಾಪ ಕೊಡಲಿಕ್ಕೆ ಬಾಧ್ಯ ಇರ್ತಾರೆ ಹಾಗೆ. ಆಗ ಬ್ರಹ್ಮದೇವರು ವಶಿಷ್ಠರವಾಗಿ ಪ್ರವೇಶ ಮಾಡಿ ಅವರು ಶಾಪ ಕೊಡ್ತಾ ಇದ್ದಾರಂತ. ತಪ್ಪಿಗೆ ಬ್ರಹ್ಮದೇವರೇ ಶಾಪ ಕೊಡ್ತಾ ಇದ್ದಾರೆ. ಈಗ ನೀವೆಲ್ಲ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಅಂತ ಹೇಳಿ, ಮನುಷ್ಯರಾಗಿ ಹುಟ್ಟಿ. ಅದರಲ್ಲಿ ಇವಳು ಪ್ರಚೋದನೆ ಮಾಡಿದ್ದಲ್ಲ, ಇವಳು ಭೂಮಿಯಲ್ಲಿ ಹೆಣ್ಣಾಗಿ ಹುಟ್ಟಲಿ, ಇವರಿಬ್ಬರು ಗಂಡ ಹೆಂಡಿಯರ್ ಆಗಬೇಕು ನ್ಯಾಯವಾಗಿ, ಆಗದೆ ಹೋಗಲಿ ಅಂತ ಹೇಳಿ. ಭೂಮಿಯಲ್ಲಿ ಹುಟ್ಟಿದಾಗ ಗಂಡ ಹೆಂಡಿಯರ್ ಆಗದೆ ಹೋಗಿಬಿಡಲಿ. ಈ ಧೇನುವನ್ನು ಆಮರಣಕ್ಕೋಸ್ಕರ ಪ್ರಚೋದನೆ ಮಾಡಿದವಳಾದ್ದರಿಂದ ಅವಳಿಗೆ ಮನುಷ್ಯ ಲೋಕದಲ್ಲಿ ಹುಟ್ಟೋದು ಒಂದು ಶಿಕ್ಷೆ. ಜೀವನ ಪೂರ್ತಿ ತನ್ನ ಗಂಡನನ್ನ ಪಡೆದೇ ಹೋಗ್ತಕ್ಕಂಥ ಶಾಪ ಇನ್ನೊಂದು ಕಡೆ. ಈ ನಮ್ಗೆ ಅರ್ಥ ಆಯ್ತು. ಒಂದು ಸತ್ತೆ ಗೋವಿಂದ ಕೆಳಕ್ಕೆ ಇದಕ್ಕೆ ಶಾಪ ಬರೋದಾದರೆ ದಿವಸ ಗೋವನ್ನು ಬಯೋದು ಎಷ್ಟು ದುಃಖ ಆಗಿತ್ತು, ಎಷ್ಟು ಜನ್ಮ ಹಾಳು ಮಾಡ್ತಕ್ಕಂಥ ಯೋಚನೆ ಮಾಡಬೇಕು. ಯಾರ ದಾಂಪತ್ಯದಲ್ಲಿ ಸುಖ ಸಂತೋಷಗಳಿಲ್ಲ ಅವರು ಗೋವಿಗೆ ದ್ರೋಹ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಗೋಗ್ರಾಸ ಗೋಪೂಜೆ ಇತ್ಯಾದಿ ಮಾಡೋದ್ರಿಂದ ದಾಂಪತ್ಯ ಸ್ಥಿರವಾಗುತ್ತೆ. ಅದನ್ನು ಯಾರು ಹಿಂಸೆ ಮಾಡುತ್ತಾರೋ ಅವರೆಂದು ದಾಂಪತ್ಯ ಭದ್ರವಾಗೋದಿಲ್ಲ ಅನ್ನೋ ಸೂಕ್ಷ್ಮವನ್ನ ಮಹಾಭಾರತ ಹೇಳ್ತಾರೆ. ಏಕೆ ಭಗವಂತ ಯಾರು ಪ್ರಿಯ? ಗೋಬ್ರಾಹ್ಮಣ ಹಿತಾಯಚ. ಗೋಗಳಿಗೆ ಮಾಡೋ ದ್ರೋಹ ಭಗವಂತನಿಗೆ ಮಾಡತಕ್ಕಂಥ ದ್ರೋಹ. ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಕಂಡಕ್ಟರ್ ಬಡಿತಾರೆ. ಅದು ಕಂಡಕ್ಟರ್ ಮಾಡಿದ ದ್ರೋಹ ಅಲ್ಲ, ಸರ್ಕಾರಕ್ಕೆ ಮಾಡಿದ ದ್ರೋಹ. ಈಗ ಕಂಡಕ್ಟರ್ ಅಪಾಯಿಂಟ್ ಮಾಡಿದ ಸರ್ಕಾರವಾದ್ದರಿಂದ ಸರ್ಕಾರಕ್ಕೆ ಮಾಡಿದ ದ್ರೋಹ. ಅದು ಬ್ರಾಹ್ಮಣರಿಗೆ ಮಾಡತಕ್ಕಂಥ ದ್ರೋಹ, ಗೋಪುಗಳಿಗೆ ಮಾಡ್ತಕ್ಕಂಥ ದ್ರೋಹ, ಭಗವಂತನಿಗೆ ನೇರವಾಗಿ ಮಾಡ್ತಕ್ಕಂಥ ದ್ರೋಹ. ಮತ್ತೆ ಯಾರಿಗೆ ದ್ರೋಹ ಮಾಡಿದ್ರು? ಭಗವಂತನಿಗೆ ದ್ರೋಹ. ಇವರಿಬ್ಬರಿ ಮಾಡಿದ ದ್ರೋಹ ವಿಶೇಷವಾದ ದ್ರೋಹ ಅಷ್ಟೇ ಹೊರತು ಗೌರ್ಮೆಂಟ್ ಸರ್ವೆಂಟ್ಗೆ ಯಾರು ಮಾಡಿದ್ರು ದ್ರೋಹನೇ, ಅಧಿಕಾರಿ ಮಾಡಿದ ಸುಪೀರಿಯರ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ದೊಡ್ಡ ದ್ರೋಹ. ಆ ದೃಷ್ಟಿಯಿಂದ ನಾವು ಯಾರ ದ್ರೋಹವನ್ನು ಮಾಡಬಾರದು. ಮಹಾಭಾರತ ಹೇಳ್ತಾರೆ, ಮನುಸ್ಮೃತಿಯಲ್ಲಿ ಹೇಳ್ತಾರೆ, ನಾ ಪರದ್ರೋಹ ಮಾಚರೇ ಅಂತ ಹೇಳ್ತಾರೆ. ನಾ ಪರದ್ರೋಹ ಮಾಚರೆ, ಪರರಿಗೆ ದ್ರೋಹವನ್ನು ಮಾಡಬಾರದು, ತತ್ರಾಗಿ ಒಳ್ಳೆಯವರಿಗೆ ಮಾಡಬಾರದು. ಗೋವುಗಳಲ್ಲಿ ಪ್ರಾಣಿಗಳಲ್ಲಿ ಗೋವುಗಳಿಗೆ ಅಂತ ಸ್ಥಾನ ಇನ್ಯಾವುದಕ್ಕೂ ಇಲ್ಲ, ಅದಕ್ಕೆಂದೂ ದ್ರೋಹವನ್ನು ಮಾಡಬಾರದು. ಇದು ವಿಶಿಷ್ಟವಾದಂತಹ ಒಂದು ಸಿದ್ಧಾಂತ. ಅದಕ್ಕೆ ಫಲ ಏನು ಅಂದ್ರೆ ದಾಂಪತ್ಯವೇ ತಪ್ಪಿ ಹೋಗಬೇಕು, ಮದುವೆನೇ ಆಗಬಾರ್ದು. ಇಬ್ಬರಿಗೂ ಮದುವೆ ಆಗಬಾರ್ದು. ಇವರು ಭೀಷ್ಮರಾಗಿ ಇವರು ಹುಡುತಾಳೆ, ಅಂಬೆಯಾಗಿ ಅವರು ಹುಡುತಾಳೆ, ಇಬ್ಬರಿಗೂ ಮದುವೆ ಇಲ್ಲವೇ ಇಲ್ಲ. ಇದು ಅವರ ಹಿನ್ನೆಲೆ ಕಥೆ. ಇದು ಒಂದು ಅಂಬೆಯೇ ಇವತ್ತು ಶಿಖಂಡಿ ರೂಪದಲ್ಲಿ ಬಂದು ನಿಂತಿರೋದು. ಇನ್ನೂ ಕಥೆ ತುಂಬಾ ಇದೆ, ಅದು ಹೇಳ್ತಾ ಬಂದ್ರೆ ಭಗವದ್ಗೀತೆ ನಿಲ್ತಾ ನಡೆದಕ್ಕೆ ಹೋಗೋದಿಲ್ಲ. ಶಿಖಂಡಿಯ ಹಿನ್ನೆಲೆ ಅಷ್ಟೇ ಹೇಳಿದ್ದ. ಗಂಡನನ್ನ ಬರೀ ಹೆಣ್ಣಾಗಿ ಭೂಮಿಯಲ್ಲಿ ಹುಟ್ಟಿದ್ದು ಒಂದು, ಗಂಡನನ್ನು ಕಾಣದೆ ಹೋಗಿದ್ದು ಎರಡು. ಅದಕ್ಕಿಂತ ಅಪಾಯಕರವಾದ ಶಾಪ ಅಂತ ಕೇಳಿದ್ರೆ ಪತ್ಯನುಮೃತವು ಕಾರಣತ್ವಂ ಹೃದಯಕ, ತನ್ನ ಗಂಡನ ಸಾವಿಗೆ ಇವಳೇ ಕಾರಣವಾಗಲಿ. ಗಂಡನ ಸಾವಿಗೆ ಕಾರಣವಾಗಬೇಕಂತ ಶಾಪ ಇದೆ. ಅಂದ್ರೆ ಗೋಹತ್ಯೆಯ ಫಲ ಸುಯಿಸೈಡ್ ಅಲ್ಲ ಅಪ್ರೋಚ್ ಅಂತ ಇರ್ತಾನೆ. ತಮ್ಮನ್ನೇ ತಾವು ಹಾಳು ಮಾಡಿಕೊಂಡಂತೆ ಲೆಕ್ಕ. ಇಂಥ ಶಾಪದಿಂದ ಹುಟ್ಟಿ ಬಂದ ಅವಳು ಈ ಸಿಖಂಡಿಯಾಗಿ ಪಾಂಡವರ ಸೈನ್ಯದಲ್ಲಿ ಇದ್ದು ಭೀಷ್ಮರನ್ನು ಕೊಲ್ಲಲು ಮುಂಚೆ ಆಗ್ತಾ ಇದ್ದಾರೆ. ಅದು ಮುಂದೆ ಏನಾಗುತ್ತೆ ಸದ್ಯ ಆಮೇಲೆ ಅವಳಿಗೆ ಬೇಡ ಅಂತೂ ಹಾಳು ಬಂದವಳೇ ಸಿಖಂಡಿ. ಅವಳು ಶಂಕವನ್ನು ಉತ್ತಾ ಆಯ್ತಾನೆ. ಮುಂದೆ ಕಾಶ್ಯಶ್ಚ ಪರವೇಶ್ವಾಸ ಶಿಖಂಡೀಚ ಮಹಾರಥ ದುಷ್ಟದ್ಯುಮ್ನ ವಿರಾಟಶ್ಚ. ದುಷ್ಟದ್ಯುಮ್ನ ಸೇನಾಧಿಪತಿಯಾಗಿ ತಾನು ಶಂಖ ಉತ್ತಾ ಇದ್ದಾನೆ. ವಿರಾಟರಾಜ ಶಂಖಘೋಷವನ್ನು ಮಾಡ್ತಾನೆ. ಜೊತೆಗೆ ಮುಖ್ಯವಾಗಿ ಮತ್ತೊಬ್ಬ ಮಹಾನುಭಾವ ಸಾತ್ಯಕಿಶ್ಚ ಅಪರಾಜಿತ. ಸತ್ಯಕ್ಕೆ ಶಂಖನಾದವನ್ನು ಮಾಡ್ತಾ ಇರ್ತಾನೆ. ಯುಧಾನ ವಿರಾಟಸ್ಥ ಅಂತ ಹೇಳಿದ್ರಲ್ಲ, ಯುಧಾನನೇ ಸತ್ಯಕ್ಕೆ ಅವನು ತಾನು ಶಂಖಘೋಷವನ್ನು ಮಾಡಿದ. ದ್ರುಪದೋ ದ್ರೌಪದೇಯಾಚ ಸರ್ವಶ ಪೃಥಿವೀಪಥೆ, ದ್ರುಪದ ರಾಜ ಶಂಖಘೋಷವನ್ನು ಮಾಡಿದ. ದ್ರೌಪದೇಯಾಚ ದ್ರೌಪದಿಯ ಮಕ್ಕಳು, ದ್ರುಪದನ ಮೊಮ್ಮಕ್ಕಳು ಅವರೆಲ್ಲರೂ ಸಹ ಶಂಖಘೋಷವನ್ನು ಮಾಡ್ತಾ ಇರ್ತಾರೆ. ಕೊನೆಯ ಸೌಭದ್ರಶ್ಚ ಮಹಾಬಾಹು ಶಂಖಂ ದದ್ಮು ಪೃಥಕ್ ಪೃಥಕ್, ಸೌಭದ್ರಶ್ಚ ಮಹಾಬಾಹು ಶಂಖಂ ದದ್ಮು ಪೃಥಕ್ ಪೃಥಕ್. ಕೆಲವರಿಗೆ ಶಂಖಾಂ ದದ್ಮು ಪೃಥಕ್ ಪೃಥಕ್ ಇದೆ, ಶಂಖಂ ದದ್ಮು ಪೃಥಕ್ ಪೃಥಕ್ ಇದೆ, ಎರಡರ್ಥನೂ ಒಂದೇನೆ. ಶಂಖ ಅಂದ್ರೆ ಪ್ಲೂರಲ್, ಶಂಖಂ ಅಂದ್ರೆ ಸಿಂಗಲ್, ಆದ್ರೆ ಕಲೆಕ್ಟಿವ್ ಸಿಂಗಲರ್ ಆದ್ರಿಂದ ಪ್ಲೂರಲ್ ಸಂಖ್ಯೆ ಕೊಡೋದು. ಹೀಗೆ ಶಂಖಂ ದದ್ಮು ಪೃಥಕ್ ಪೃಥಕ್, ದಧುಮನ್ಯುವಿನವರೆಗೆ ಎಲ್ಲರೂ ಶಂಖಘೋಷವನ್ನು ಮಾಡಿದರು. ಇಲ್ಲಿ ಸ್ವಾರಸ್ಯ ನೋಡಿ, ದ್ರೌಪದೇಯಶ್ಚ ಸೌಭದ್ರಶ್ಚ. ದ್ರೌಪದೇಯ ಅನ್ನ ಪದ ದ್ರೌಪದಿಯ ಮಕ್ಕಳಾಗಿದ್ದಕ್ಕೆ ಬಂದ ಪದ, ಸೌಭದ್ರ ಅನ್ನ ಪದ ಸುಭದ್ರೆಯ ಮಗನಾಗಿದ್ದಕ್ಕೆ ಬಂದ ಪದ. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ, ತಂದೆ ಹೆಸರಿನಿಂದಲೇ ಮಕ್ಕಳು ಪ್ರಸಿದ್ಧವಾಗ್ತಾರೆ. ಪುರಾಣ ಪುಣ್ಯಕಥೆಗಳು ಹೆಂಗಸರಿ ಭಾರಿ ಅನ್ಯಾಯ ಮಾಡಿಬಿಟ್ಟಿವೆ, ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ಕಡೆ ಕಥೆ ಬರುತ್ತೆ ಯೋಚನೆ ಮಾಡಿ. ಕೌಂತ್ಯ ಅನ್ನ ಹೆಸರು ಪಾಂಡವರಿಗೆ ಬಂದಿದ್ದು ತಾಯಿ ನಿಮಿತ್ತ ಬಂದ ಹೆಸರು, ಪಾಂಡವ ಅನ್ನ ಹೆಸರು ತಂದೆಯಿಂದ ಬಂದಿತ್ತು, ಕೌಂತ್ಯರು ಅಂತ ತಾಯಿಯಿಂದ ಬಂದಿತ್ತು, ಸೌಭದ್ರ ಅಂತ ತಾಯಿಯಿಂದ ಬಂದಿತ್ತು, ದ್ರೌಪದಿ ತಾಯಿ ಆಕೆಯಿಂದ ಬಂದು ದ್ರೌಪದೇಯ ಅನ್ನ ಪದಗಳು. ಆದ್ದರಿಂದ ತಾಯಿಯಷ್ಟೇ ಪ್ರಾಧಾನ್ಯ ತಂದೆಗೆ, ತಂದೆಯಷ್ಟೇ ಪ್ರಾಧಾನ್ಯ ತಾಯಿಗೆ ಉಚಿತವಾಗಿ. ದ್ರೌಪದಿ ಎಷ್ಟು ಶ್ರೇಷ್ಠವಾದ ಸ್ತ್ರೀಯಾಗಿದ್ದಾಳೆ ಎಂದು ಕೇಳಿದರೆ, ಆಕೆಯ ಮಕ್ಕಳನ್ನ ಆಕೆಯ ಮಕ್ಕಳು ಅಂತಲೇ ಗುರುಸಷ್ಟರ ಮಟ್ಟಿಗೆ ಹಿರಿಮೆಯನ್ನು ಸಂಪಾದನೆ ಮಾಡಿದ್ದಾರೆ. ಸುಭದ್ರೆಯ ಮಗ, ಅರ್ಜುನನ ತಂಗಿಯ ಮಗ ಅನ್ನೋ ಹಿರಿಮೆ ಬರೋದರಿಂದ ಸೌಭದ್ರಶ್ಚ ಅನ್ನ ಪದ ಹೇಳಿದ್ದಾರೆ. ಅರ್ಜುನ ಮಗ ಅಂತ ಹೇಳಿದ್ರೆ ಅಷ್ಟೇ ಹೇಳಿದ್ರೆ ಏನಾಗೋದು, ಯೋಚನೆ ಮಾಡಬೇಕು. ಅರ್ಜುನ ಮಗ ಅಂತ ಹೇಳಬಾರ್ದೆ, ಅರ್ಜುನ ಮಗ ಅಂತ ಅಷ್ಟೇ ಹೇಳಿದ್ರೆ ಇನ್ನೂ ಕೆಲವರು ಮಕ್ಕಳಿದ್ದಾರೆ ಅಂತಾನೆ, ಯಾರು ಬೇಕಾದ್ರೂ ಆಗಬಹುದು. ಸುಭದ್ರೆಯ ಮಗ ಅಂತ ಹೇಳಿಬಿಟ್ರೆ ಅಭಿಮನ್ಯುವೇ ಆಗ್ತಾನೆ, ಅರ್ಜುನ ಮಗ ಅಂತ ಹಾಗೆ ಆಗ್ತಾನೆ ಜೊತೆ. ಅಂದ್ರೆ ಯಾವ ಪದವನ್ನು ಹೇಳೋದ್ರಿಂದ ಕರೆಕ್ಟಾಗಿ ನಮ್ಗೆ ಅರ್ಥವಾಗುತ್ತೋ ಅವ್ರ ಹೆಸರು ಹೇಳಬೇಕು. ದ್ರೌಪದಿ ಬರೀ ಪಾಂಡವರ ಮಕ್ಕಳು ಅಂತ ಹೇಳಿಬಿಟ್ರೆ ಬೇರೆ ಯಾರಾದ್ರೂ ಘಟೋತ್ಕಜೆ ಬೇಕಾದಾಗಬಹುದು. ಆದರೆ ದ್ರೌಪದಿಯ ಮಕ್ಕಳೇ ಅಂತ ಆಗಬೇಕಾದ್ರೆ, ಉಪಪಾಂಡವರು ಅಂತಲೇ ಆಗಬೇಕಾದ್ರೆ ದ್ರೌಪದೇಯ ಅಂತಲೇ ಹೇಳಬೇಕು. ಅಭಿಮನ್ಯು ಅಂತ ಆಗಬೇಕಾದ್ರೆ ಸೌಭದ್ರ ಅಂತಲೇ ಹೇಳಬೇಕು. ಅಂದರೆ ಯಾವ ಪ್ರಸಂಗದೊಳಗೆ ಯಾವ ಪದವನ್ನು ಉಪಯೋಗಿಸೋದ್ರಿಂದ ಮುಖ್ಯಾರ್ಥ ಗೊಂದಲಕ್ಕೆ ಅವಕಾಶವಿಲ್ಲದೆ ಕಮ್ಯುನಿಕೇಟ್ ಆಗುತ್ತಲ್ಲ, ಅದನ್ನ ಹೇಳಿದಾಗ ಅದನ್ನು ಕೌಶಲ ಅಂತ ಕರೀತಾರೆ. ಹೇಳ್ತಕ್ಕಂಥವ್ರು ಬರೀತಕ್ಕಂಥವ್ರ ಜಾಣತನ ಅಂದರೆ ಆಂಬಿಗ್ಯುಟಿಗೆ ಅವಕಾಶ ಕೊಡಬಾರ್ದು, ಇನ್ನೊಂದಕ್ಕೆ ಅರ್ಥಕ್ಕೆ ಅವಕಾಶ ಕೊಡಬಾರ್ದು, ಖಚಿತವಾಗಿ ಹೇಳಬೇಕು. ಆದ್ದರಿಂದ ಸೌಭದ್ರಶ್ಚ ಮಹಾಬಾಹು, ಮಹಾಬಾಹುವಾದ ಅಭಿಮನ್ಯು ಸೇರಿ ಎಲ್ಲರೂ ಶಂಖವನ್ನು ಊದಿದರು. ಆಗ ಏನಾಯಿತು ಮುಂದಿನ ಪ್ರಶ್ನೆ, ಪಾಂಡವರ ಕೌರವರ ಕಡೆಯಿಂದ ಶಂಖಘೋಷ ಬಂದಾಗ ಸಶಬ್ದ ತುಮಲೋಭವತ್ತು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಶಬ್ದ ತುಂಬೋಯ್ತು ಅಂತ ಹೇಳಿದ್ರೆ ಹೊರತು ಎಫೆಕ್ಟ್ ಏನಾಯ್ತು ಅಂತ ಹೇಳಲೇ ಇಲ್ಲ. ಯಾಕೆ ಆಗಲೇ ಇಲ್ಲ, ಅದರಿಂದ ಅದ್ರ ಎಫೆಕ್ಟ್ ಏನೋ ಗಲಾಟೆ ಮಾಡಿದ್ದಷ್ಟೇ, ಏನೂ ಆಗಲೇ ಇಲ್ಲ. ಇವ್ರದ್ದು ಹಾಗಾಗಲಿಲ್ಲ. ಸಘೋಷೋ ಧಾರ್ತ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತೆ ನಭಶ್ಚ ಪೃಥಿವೀಂಚವ ತುಮಲೋ ವೆನುನಾದಯನ್. ಈ ರೀತಿಯಾದ ಪಾಂಡವರ ಕಡೆಯ ಶಂಖಘೋಷ ಸಿಂಹನಾದಗಳೆಲ್ಲ ನಭಶ್ಚ ಪೃಥಿವೀಂಚವ ವೆನುನಾದಯನ್, ಭೂಮಿ ಆಕಾಶಗಳೆಲ್ಲ ತುಂಬಿ ಹೋಗ್ಬಿಡುತ್ತಂತೆ. ಎಲ್ಲಿ ನೋಡಿದ್ರು ಕೂಡ ಪಾಂಡವರ ಶಂಖ ಧ್ವನಿಗಳ ಒಂದು ರಭಸ ತುಂಬಿ ಹೋಗ್ಬಿಡುತ್ತಂತೆ. ಅದರ ಫಲಿತಾಂಶ ಸ ಘೋಷ ಧಾರ್ತ ರಾಷ್ಟ್ರಾಣ ಹೃದಯಾನಿ ವ್ಯದಾರಯತೆ. ಆ ಧ್ವನಿ ಕೇಳಿದಾಗ ಧಾರ್ತರಾಷ್ಟ್ರರ ಹೃದಯ, ಧೃತರಾಷ್ಟ್ರದ ಮಕ್ಕಳ ಹೃದಯ, ಕೌರವರ ಹೃದಯ ಒಡೆದೋಗ್ಬಿಡ್ತು ಅಂತ ಹೇಳ್ತಾರೆ. ಅದೇ ಹಾರ್ಟ್ ಅಟ್ಯಾಕ್ ಕೇಸ್ ಆದ ರೀತಿ ಆಯಿತು ಅಂತ ಹೇಳ್ತಾರೆ. ದುರ್ಯೋಧನಾದವರಿಗೆ ಪಾಂಡವರ ಧ್ವನಿಯನ್ನು ಶಂಖ ಧ್ವನಿಯನ್ನು ಕೇಳೋದಕ್ಕೆ ಆಗಲಿಲ್ಲ, ಅಷ್ಟು ಅದ್ಭುತವಾದಂಥ ಶಂಖಘೋಷ ಬಂತು ಅಂತ ಹೇಳಿ. ಕೌರವರ ಕಡೆಯಿಂದ ಬಂದಾಗ ಪಾಂಡವರ ಕಡೆ ಏನೂ ಆಗಲೇ ಇಲ್ಲ, ಇವರ ಕಡೆಯಿಂದ ಬಂದಾಗ ಅಷ್ಟು ಅದ್ಭುತವಾದ ಪರಿಣಾಮವನ್ನು ಬೀರಿತು. ಇದು ಗಮನಿಸಬೇಕಾದ ಮಾತು. ಪಾಂಡವರ ಕಡೆಯವರ ಶಂಖಘೋಷಕ್ಕೆ ಎಷ್ಟು ಶಕ್ತಿ ಇದೆ, ಯಾಕಕ್ಕೆ ಹಾಗಾಯಿತು ಅಂದರೆ ಕೃಷ್ಣನ ನೇತೃತ್ವದ ಶಂಖಘೋಷವಾದ್ದರಿಂದ ಅದಕ್ಕೆ ಪಾವಿತ್ರ್ಯ ಇದೆ, ಪಾವಿತ್ರ್ಯ ಇದೆ. ಆ ಪಾವಿತ್ರ್ಯದಿಂದಾಗಿ ಅದು ಒಳ್ಳೆಯ ಮಹತ್ವ. ಆದರೆ ಕೌರವರ ಕಡೆ ಶಂಖಘೋಷಕ್ಕೆ ಪಾವಿತ್ರ್ಯವೇ ಇಲ್ಲ, ಅವ್ರು ಮಾಡ್ತಾರೆ ಕೆಟ್ಟ ಕೆಲಸ. ಪಾಂಡವರಂಥ ಮಹಾತ್ಮ ಮಹಾನುಭಾವರನ್ನು ಎದುರು ಶುದ್ಧ ಮಾಡ್ತಾ ಇದ್ದಾರೆ, ಅವರಿಗೆ ಅಮಂಗಳಕರ, ಅವರ ಶಂಖಘೋಷಕ್ಕೆ ಅರ್ಥವಿಲ್ಲದಂತೆ. ಪಾಂಡವರ ಕಡೆ ಶಂಖಘೋಷ ಶ್ರೀಕೃಷ್ಣ ಪರಮಾತ್ಮನ ನೇತೃತ್ವದಲ್ಲಿ ಬಂದುಬಿಟ್ಟು ಸದುದ್ದೇಶದಿಂದ ಕೂಡಿದ್ರಿಂದ ಮಂಗಳಕರವಾಗಿತ್ತು, ಅದರ ಪರಿಣಾಮ ಕೌರವ ಮೇಲೆ ಬೀರಿತು ಅಂತ ಹೇಳಿದ. ಇದು ಆಶ್ಚರ್ಯ ಅಂದರೆ, ಇನ್ನು ಯುದ್ಧ ಶುರುವಾಗಿಲ್ಲ, ಯುದ್ಧ ಶುರುವಾಗಿಲ್ಲ, ಕೌರವರಿಗೆ ಪೆಟ್ಟು ಬಿದ್ದುಬಿಡ್ತಾಗಲೇ, ಕೌರವರಿಗೆ ದೇಹಕ್ಕೆ ಪೆಟ್ಟು ಬಿದ್ದಿಲ್ಲ, ಮನಸ್ಸಿಗೆ ಆಘಾತವಾಯ್ತಂತಾಗಲೇ, ಮನಸ್ಸು ಕುಗ್ಗೋಯ್ತಂತೆ. ಅಂದರೆ ಕೃಷ್ಣ ಪರಮಾತ್ಮ ಶಂಖಘೋಷವನ್ನು ಮಾಡುವುದರ ಮೂಲಕವಾಗಿ ಕೌರವರ ಮನಃಶಕ್ತಿಯನ್ನು ಮತ್ತೊಮ್ಮೆ ತುಳಿದುಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಓದ್ತಾ ಇದ್ದ ಹುಡುಗರು ಪರೀಕ್ಷೆ ಮೇಲೆ ನೋಡೋ ತಕ್ಷಣ ಇವಾಗ ಗಮನ ಜಾಸ್ತಿ ಆಗೋದು. ಒಳಗೋಗ್ಬೇಕಲ್ಲಪ್ಪ ಬರಿಬೇಕಲ್ಲಪ್ಪ ಅಂತ ಭಯ ಜಾಸ್ತಿ ಅವರು. ಓದ್ದವರಿಗೆ ಖುಷಿಯೋ ಖುಷಿ, ಓದ್ದೇ ಇದ್ದವರಿಗೆ ಬೆಲ್ಲ ಅರ್ಥ ಕೊಡೋದೇ ಬೇರೆ, ಓದಿದ್ದು ಓದಿದವರಿಗೆ ಕೊಡೋ ಅರ್ಥನೇ ಬೇರೆ. ಗೌರವರಿಗೆ ಅಂತ ಅರ್ಥ ಕೊಡ್ತಾ ಇದೆ. ಇನ್ನೂ ವಿಶೇಷ ಅಂದರೆ ಕೃಷ್ಣ ಪರಮಾತ್ಮ ಗೌರವರನ್ನ ಬುದ್ಧ ಕಾಲ ಕೊಂದಿದ್ದಂತಾಗಲೇ ಗೌರವನ್ನು ಕೃಷ್ಣ ಕೊಟ್ಟಿದ್ದ ಅಂದರೆ ಹೌದು ಅಂತ ಹೇಳ್ತಾರೆ. ಯಾವಾಗ ಕೊಂದಿದ್ದು? ಯಾವಾಗ ಕೃಷ್ಣ ತುಂಬಿದ ಸಭೆಗೆ ಹೋದಾಗ ದುರ್ಯೋಧನ ಕೃಷ್ಣನ ಮಾತನ್ನು ಕೇಳಲಿಲ್ಲ, ಕೃಷ್ಣನ ಕಟ್ಟಕ್ಕೆ ಅಂತ ಹೋದ, ಆಗಲೇ ಅವರು ಸತ್ತೋಗಿದ್ರು ಅಂತ ಹೇಳ್ತಾರೆ. ದೊಡ್ಡವರಿಗೆ ದ್ರೋಹ ಮಾಡಿದಾಗ ಸತ್ತಂತೆ ಲೆಕ್ಕ ಆಗಲಿ, ಆ ಮುಂದೆ ಎಲ್ಲ ಫಾರ್ಮ್ಯಾಲಿಟಿ. ಇದನ್ನು ಯಾರು ಹೇಳ್ತಾರೆ? ಕೃಷ್ಣ ತಾನೇ ಹೇಳ್ತಾನೆ. ಅರ್ಜುನ ಯೋಚನೆ ಮಾಡಬೇಡ, ಮಯಾಹತಾಂತಂ ಚಹಿ ಮಾವ್ಯಧಿಷ್ಠಾಹ, ನಾನಾಗಲೇ ಕೊಂದು ಬಂದಿದ್ದೇನೆ ಅವರನ್ನು, ನೀವು ಸುಮ್ಮನೆ ಕೊಲ್ಲು ಹೆದರಿ ಕೊಲ್ಲಬೇಕೆ ಹೊರತು ನಾನು ಕೊಂದು ಆಗಿದೆ ತರೋದು ಅಂತ ಹೇಳಿದ್ದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಉದ್ಯೋಗ ಪರ್ವದಲ್ಲಿ ಭಗವಂತ ಸಂಧಿಗೆ ಹೋಗಿದ್ದಲ್ಲ, ಕೌರವರನ್ನ ಒಂದು ರೌಂಡ್ ಕೊಂದು ಬರಲಿಕ್ಕೆ ಹೋಗಿದ್ದಂತಾಗಲೇ ಫಸ್ಟ್ ರೌಂಡ್ ಮುಗಿಸ್ತಂತೆ ಲೆಕ್ಕ ಈಗಾಗಲೇ. ಅದಕ್ಕೆ ಹೇಳ್ತಾರೆ, ಬರೀ ದೊಡ್ಡವರಿಗೆ ಮಾಡಿದ ದ್ರೋಹ ಸಾವಿನಲ್ಲೇ ಪರಿವಸನವಾಗುತ್ತೆ ಅಂತ, ಅಂತ್ಯ ಮರಣವೇ ಅದರ ಫಲ. ಆಗ ಒಮ್ಮೆ ಮಾತು ಕೇಳದೇ ಇದ್ದಾಗ ಕೊಂದ, ಕಟ್ಟಲಿಕ್ಕೆ ಬಂದಾಗ ಕೊಂದ, ಈ ಶಂಖವನ್ನು ಓದಿ ಮತ್ತೊಮ್ಮೆ ಕೊಲ್ತಾ ಇದ್ದಾನೆ.